విశ్యమవాచ మిమాం ప్రసుప్తాం సంజీవయత్యఖిల శక్తిధరస్వథామ్నా అన్యాంశ్చ హస్తచరణ శ్రవణత్వగాదీన్ ప్రాణాన్ నమో భగవతే పురుషాయ తుభ్యం. యస్మాత్ బ్రహ్మేంద్ర రుద్రాది దేవతానాం శ్రియోపి చ దానస్ఫూర్తి సదా తస్మై హరయే గురవే నమః. వ్యాసాయ భవనాశాయ శ్రీషాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. వసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంతసంతాపం నిగృంతతి. సర్వోత్తమో విష్ణురథో రమా చ బ్రహ్మా చ వాయుశ్చ తదీయ పత్న్యం అన్యే చ దేవాః సతతం ప్రసన్నా హరౌ సుభక్తిం మయి సందిశంతు. శ్రీ గురుభ్యో నమః. హరిః ఓం. ధర్మక్షేత్రే కురుక్షేత్రే సమవేతాయుయుత్సవః మామకాః పాండవాశ్చైవ కిమకురువత సంజయ. దేవం నారాయణం నత్వా సర్వదోష వివర్జితం పరిపూర్ణం గురుముశ్చాన్ గీతార్థం వచ్చామి దేశతః. గుణగణ నిలయం పతిం రమాయాః జగదఘదహనం చ వాసవీ సూనుం మునికులతిలకం చ పూర్ణబోధం గురుమపి పరమం గురుం చ మే వందే. పరమ పవిత్రవాద శ్రీమద్భగవద్గీతయల్లి మొదల అధ్యాయదల్లి యావ రీతియాగి అర్జున భగవంతన ముందే తన మనోవ్యథయన్ను అరికె మాడ్కొళ్తా ఇద్దనన్నదన్ను నోడ్తా ఇద్దేవె. ಅರ್ಜುನ ಸ್ಪಷ್ಟವಾಗಿ ಹೇಳಿದ, ನಿಹತ್ಯ ಧರ್ತರಾಷ್ಟ್ರಾನ್ನ ಕಾ ಪ್ರೀತಿ ಶಾಜ್ಜನಾರ್ಜನ ಪಾಪಮೇವಾಶ್ರಯೇ ತಸ್ಮಾನ್ ಹತ್ವೈತಾನ್ ಆತತಾಯಿನಃ. ಈ ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲೋದ್ರಿಂದ ನಮಗಾಗ ಸಂತೋಷ ಏನು, ಅದರ ಬದಲು ನಮಗೆ ದುಃಖವೇ ಆಗುತ್ತೆ, ಪಾಪವೇ ಬರುತ್ತೆ ಅನ್ನೋ ಮಾತನ್ನು ಆಡಿದ. ಅಂದರೆ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿ ಇದರಿಂದ ನಮಗೆ ಪುಣ್ಯ ಬರುತ್ತೋ ಪಾಪ ಬರುತ್ತೋ ಅನ್ನೋ ವಿವೇಚನೆ ಇದ್ದರೆ ಅದು ಶ್ರೇಯಸ್ಸನ್ನು ಕಾಣತಕ್ಕಂಥ ವ್ಯಕ್ತಿಯ ಲಕ್ಷಣ. ನಮ್ಮ ನಿತ್ಯ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಾಪಾರಿ ಅದರ ಲಾಭ ನಷ್ಟಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಲಾಭ ಇಲ್ಲದೆ ಹೋದಾಗ ಯಾವ ಕಾರ್ಯಕ್ಕೂ ಕೈ ಹಾಕೋದಿಲ್ಲ, ನಷ್ಟವಾದ ಕೆಲಸವನ್ನು ಕೈಬಿಟ್ಟು ಬಿಡ್ತಾನೆ. ಇವತ್ತು ನಮ್ಮ ನಿತ್ಯ ಜೀವನದಲ್ಲಿ ಅಲ್ಲಿ ಹಣಕಾಸುಗಳ ಸ್ಥಾನದೊಳಗೆ ಪುಣ್ಯ ಪಾಪಗಳಿರಬೇಕು. ಪುಣ್ಯ ಪ್ರಾಪ್ತಿಯಾಗಬೇಕು, ಪಾಪ ನಿವೃತ್ತಿಯಾಗಬೇಕು. ಅದರ ಬದಲು ಪುಣ್ಯವೇ ನಿವೃತ್ತಿಯಾಗಿ ಪಾಪವೇ ಒದಗೋದಾದರೆ ಅಂಥ ಕೆಲಸ ಯಾತಕ್ಕೆ ಮಾಡಬೇಕು, ನನಗದು ಬೇಡ. ತಸ್ಮಾನ್ ನಾರ್ಹಾಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್. ಅರ್ಜುನ ಹೇಳ್ತಾನೆ, ತಸ್ಮಾತ್ ನಾರ್ಹಾಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ. ಆದ್ದರಿಂದ ನಮ್ಮ ಬಂಧುಗಳಾದ ಈ ಧಾರ್ತರಾಷ್ಟ್ರರನ್ನು ಕೊಲ್ಲೋದು ಬೇಕಿಲ್ಲ. ಮತ್ತೆ ಹೇಳ್ತಾನೆ, ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ. ನಮ್ಮ ಜನಗಳನ್ನು ಕೊಂದಾಗ ನಮಗೇನು ಸುಖವಾಗಬಹುದು? ಇದು ಅತ್ಯಂತ ಮಾರ್ಮಿಕವಾದ ಮತ್ತೊಂದು ಮಾತು. ನಮ್ಮದೇ ಜನಗಳ ಸಂಹಾರಕ್ಕೆ ಹೊರಟ್ರೆ ಅದರಿಂದ ನಮಗೇನು ಖುಷಿಯಾದೀತು? ಏನೂ ಸಾಧ್ಯ ಇಲ್ಲ. ಶತ್ರುಗಳನ್ನು ಸಂಹಾರ ಮಾಡಿದರೆ ಅರ್ಥ ಇದೆ, ಸ್ವಕೀಯ ಜನಗಳನ್ನು ಸಂಹಾರ ಮಾಡಲು ಏನು ಜಾಣತನ ಇದೆ? ಅದು ಸಾಧ್ಯ ಇಲ್ಲ. ಅಂದರೆ ಬಂಧು ಬಾಂಧವ್ಯದ ಹಿನ್ನೆಲೆಯಲ್ಲಿ ಮನುಷ್ಯ ಏನೆಲ್ಲ ವಿಚಾರ ಮಾಡಬಹುದು, ಅರ್ಜುನ ಆ ವಿಚಾರ ಮಾಡ್ತಾ ಇದ್ದಾನೆ. ಇವತ್ತು ಮನುಷ್ಯ ಈ ಹಂತದಲ್ಲಿ ಖಂಡಿತ ಇಲ್ಲ, ತನ್ನವರು ಮತ್ತೊಬ್ಬರು ಏನೂ ಇಲ್ಲ, ಸ್ವಾರ್ಥಕ್ಕೋಸ್ಕರ ಏನನ್ನೂ ಮಾಡ್ತಕ್ಕಂಥ ಜನಗಳು ತುಂಬಿರಬೇಕಾದರೆ ಅರ್ಜುನನ ವಿವೇಚನೆ ಬಾಂಧವ್ಯದ ಬಗ್ಗೆ ಎಷ್ಟು ಎಚ್ಚರವನ್ನು ವಹಿಸ್ತಾನೆ. ದುರ್ಯೋಧನಾದಿಗಳು ಕೆಟ್ಟವರು ಅಂತ ತಾನೇ ಹೇಳ್ತಾನೆ, ಆತತಾಯಿಗಳು ಅಂತ ಕರೆದೇ ಕರೀತಾರೆ. ಆದರೆ ಅವರ ತಂದೆ ಧೃತರಾಷ್ಟ್ರ ಒಳ್ಳೆಯವನು, ಮಕ್ಕಳಿಗಾಗ್ತಕ್ಕಂಥ ಸಾವು ಅವರ ಮನಸ್ಸಿಗೆ ನೋವನ್ನು ಕೊಡುತ್ತಲ್ಲ, ಅದಕ್ಕೆ ನನಗೆ ಬೇಡ ಅಂತ ದೊಡ್ಡವರನ್ನ ಅಂದರೆ ತಾನು ಮಾಡ್ತಕ್ಕಂಥ ಕೆಲಸವನ್ನ ಏನು ಪರಿಣಾಮ ಅದು ಮಾಡಬಹುದು ಅನ್ನೋ ದೃಷ್ಟಿಯಿಂದ ವಿವೇಚನೆ ಮಾಡ್ತಾ ನಾವೇ ಕೆಲಸ ಮಾಡೋದು ಬೇಡ ಅಂತ ಹೇಳಿ ಮುಂದಾಗೋದೇನು, ಇವರಿಗೆ ತಿಳುವಳಿಕೆ ಇಲ್ಲ ಅಂತ ನಮಗೆ ತಿಳುವಳಿಕೆ ಇರಕೂಡುದಾ ಅಂತ ಕೇಳುತ್ತಾನೆ. ಮನುಷ್ಯ ಲೋಕದೊಳಗೆ ವಿಚಾರ ಮಾಡೋ ರೀತಿನೇ ಬೇರೆ. ಮತ್ತೊಬ್ಬರು ತಪ್ಪು ಮಾಡಿದಾಗ ನಾವ್ಯಾತಕ್ಕೆ ಮಾಡಬಾರದು, ನಮ್ಮ ಪ್ರಶ್ನೆ ಕೆಟ್ಟೋದ್ರೆ ಕೇಳ್ತಾರಲ್ಲ, ಯಾ ಭ್ರಷ್ಟಾಚಾರ ಮಾಡಿಕೊಡ್ದು, ಲಂಚ ತಗೊಳ್ಬಾರ್ದು ಅಂದ್ರೆ ಬೇರೆಯವ್ರು ತಗೊಳ್ತಾರಲ್ಲ, ಹಾಗಿದ್ರೆ ತಕ್ಷಣ ಮಾತನಾಡ್ತಾರೆ. ಇವ್ರು ತಗೊಳ್ಳದೇ ಇದ್ದವರೇ ಮೂರ್ಖರು, ಎಷ್ಟು ಜನ ತಗೊಳ್ತಾ ಇಲ್ಲ ಅಂದ್ರೆ ರಿಸ್ಕ್ ಕೊಟ್ಬಿಡ್ತಾರೆ. ಇಲ್ಲಿ ಅರ್ಜುನನ ವ್ಯತ್ಯಾಸ ನಾವು ಕಾಣುತ್ತೇವೆ. ಯದ್ಯಪೇತೇನ ಪಶ್ಯಂತಿ ಲೋಹೋಪಹತ ಚೇತ ಸಹ, ಇವರಿಗೆ ತಿಳುವಳಿಕೆ ಇಲ್ಲ, ಇವರ ತಿಳುವಳಿಕೆ ಎಲ್ಲ ಲೋಹದಿಂದ ಮುಚ್ಚಿ ಹೋಗಿದೆ, ಆದ್ದರಿಂದ ಇವರಿಗೆ ಏನು ಕಾಣ್ತಾ ಇಲ್ಲ ಅಂತ ಕೇಳಿದರೆ, ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇಚ ಪಾತಕಂ. ಕುಲಕ್ಷಯವಾದಾಗ ಏನು ಅನರ್ಥವಾಗುತ್ತೆ, ಮಿತ್ರದ್ರೋಹದಲ್ಲಿ ಏನು ಅನರ್ಥ ಇದೆ, ಇದಿವರಿಗೆ ಎಚ್ಚರಿಕೆ ಇಲ್ಲ ಇವರಿಗೆ. ಅಂದರೆ ಅರ್ಜುನ, ಕುಲಕ್ಷಯ ಮತ್ತು ಮಿತ್ರದ್ರೋಹ ಇವೆರಡರ ಅನರ್ಥವನ್ನು ಯಾರು ಗಮನಿಸೋದಿಲ್ಲ ಅವರು ಇಂತಹ ಮೂರ್ಖತನ ಕೈ ಹಾಕ್ತಾರೆ. ಮತ್ತು ಲೋಕದೊಳಗೆ ಕಾಣೋದಿಲ್ವೇನು, ದೊಡ್ಡ ದೊಡ್ಡ ಅಧಿಕಾರಿಗಳು ನೂರಾರು ರೂಪಾಯಿ ಲಂಚದೊಳಗೆ ಸಿಕ್ಕಾಕೊಂಡಿದ್ದಾರೆ, ಸಾವಿರಗಟ್ಟಲೆ ಕೂಡ ಅಲ್ಲ, ನೂರು ರೂಪಾಯಿಗಟ್ಟಲೆ ತಗೊಂಡು ಸಿಕ್ಕಾಕೊಂಡು ಕೆಲಸ ಕಳ್ಕೊಂಡೋಗಿದ್ದಾರೆ. ಮತ್ತೆ ಪೂರ್ತಿಯಾಗಿ ಅವ್ರೇನು ನೋಡಿಲ್ಲ ತಮ್ಮ ಹೆಂಡಿನ ಮಕ್ಕಳ ಗತಿ ಏನು, ಮುಗಿದೋಗುತ್ತಲ್ಲಿ ಮರ್ಯಾದೆಯ ಗತಿ ಏನು ಯೋಚನೆ ಇಲ್ಲ. ಆ ನೂರಾರು ರೂಪಾಯಿ ಆಸೆಗೋಸ್ಕರವಾಗಿ ಲೋಭೋಪಹತ ಚೇತ ಸಹ, ಇವತ್ತು ಲಂಚ ತಗೊಳ್ತಕ್ಕಂಥ ಜನಗಳಲ್ಲಿ ನೂರಕ್ಕೆ ನೂರು ಜನಗಳು ತಗೊಳ್ಬಾರ್ದು ಅಂತ ಗೊತ್ತಿರೋದೆ ಇದು ಭಾರಿ ಆಶ್ಚರ್ಯ. ಅದರಲ್ಲಿ ನಮಗೆ ಗೊತ್ತೇ ಇರಲಿಲ್ಲ ತಗೊಂಡೆ ಅಂತ ಹೇಳಿದ್ರೆ ಯಾರು ಸಿಗೋದೇ ಇಲ್ಲ, ಗೊತ್ತಿದ್ದೇ ತಗೊಳ್ತಕ್ಕಂಥ ಜನ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಗೊತ್ತಿದ್ದು ಒಂದು ಧನವ ತಪ್ಪೋದು ಯಾತಕ್ಕೆ ಅಂದರೆ ಲೋಭ ಅಂತ ಕರೆದು. ಇವತ್ತು ದುರಾಸೆ ಮನುಷ್ಯನ ಹಾಗೆ ಮಾಡುತ್ತೆ, ಹತ್ತಿಪ್ಪತ್ತು ಸಾವಿರ ಸಂಬಳ ಮತ್ತು ಜೊತೆಗೆ ಜೀವನ ಪೂರ್ತಿ ಅವನಿಗೆ ಭದ್ರತೆ ಇದೆ, ಇದನ್ನೆಲ್ಲವನ್ನು ಮರೆತು ಕೇವಲ ನೂರಿನ್ನೂರು ರೂಪಾಯಿಯೋ ಮೊದಲಾದಗಳು ಬಾಯಿ ತೆಗಿತಾನಲ್ಲ, ಎಷ್ಟು ಆಶ್ಚರ್ಯ. ಇವತ್ತು ಅಷ್ಟು ಸಿಕ್ಕಾಕೊಳ್ಳೋ ಜನ ಕಡಿಮೆ, ಹಿಂದೆ ನೂರು ರೂಪಾಯಿ ಬೇಕಷ್ಟು ಬೆಲೆ ಇದ್ದ ಕಾಲ ಇತ್ತಲ್ಲ, ಎಷ್ಟು ಇವತ್ತು ಸಿಕ್ಕಾಕೊಳ್ಳೋದೇನು ನಿಂತಿಲ್ಲ, ಪ್ರಮಾಣ ಜಾಸ್ತಿ ಆಗಿದೆ ಅಷ್ಟೇ. ಅನೇಕ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಂತರ ರೂಪಾಯಿಗಳನ್ನು ಹರಿಸೋ ಯೋಚನೆ ಮಾಡ್ತಾನೆ, ಅವನು ಮರ್ಯಾದೆ ಯೋಚನೆ ಬಿಟ್ಟುಬಿಡ್ತಾನೆ, ತನ್ನ ಜನಗಳು ನಂಬಿದ ಜನಗಳು ಬೀದಿ ಬಿದ್ದಾಗ ಏನಾಗುತ್ತೆ ಅಂತ ಮರೆತು ಬಿಡ್ತಾನೆ. ಇಲ್ಲಿ ಕುಲಕ್ಷಯ ಕೃತ ದೋಷ ಮಿತ್ರದ್ರೋಹದಲ್ಲಿ ಪಾತಕ, ಇದನ್ನೆಲ್ಲರೂ ಮರಿತಾ ಇದ್ದಾನೆ. ಅದಕ್ಕೆ ನಿನ್ನೆ ಹೇಳಿದಂತೆ ಭೀಮನಿಂದ ಬದುಕಿದವರು, ಅರ್ಜುನನಿಂದ ಬದುಕಿದವರು ಕೌರವರು, ಸರ್ವಾತ್ಮನ ಉಳ್ಕೊಂಡವರು, ಅಂಥವ್ರ ಮೇಲೆ ದ್ರೋಹ ಮಾಡ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಪಾಪ ಇಲ್ಲ, ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಮಿತ್ರದ್ರೋಹವನ್ನು ದೊಡ್ಡ ಪಾಪ ಅಂತ ಕರೆದಿದ್ದಾರೆ. ಮಿತ್ರದ್ರೋಹ ಮನುಷ್ಯ ಮಾಡಬಹುದಾದ ಅತಿ ದೊಡ್ಡ ಪಾಪಗಳಲ್ಲಿ ಒಂದು. ಮಿತ್ರರು ಅಂದರೆ ಯಾರು ಅಂದರೆ ನಿನ್ನೆ ನೋಡಿದ್ದೇವೆ, ಮಿನೋತಿ ತ್ರಾಯತೆ ಚೇತಿ ಮಿತ್ರಮಿತ್ಯಭಿಧೀಯತೆ. ಯಾರು ನಮ್ಮ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕೊಡ್ತಾರಲ್ಲ ಅವರು ಮಿತ್ರರು ಅಂತ ಕರೀಬೇಕಂತ. ಮಿನೋತಿ ತ್ರಾಯತೆ ಮಿತ್ರ ಮೀ ತ್ರ ಅಂತಿದೆ, ಮೀ ಅಂದರೆ ಮಿನೋತಿ ತಿಳಿದು, ತ್ರಾಯತೆ ರಕ್ಷಿಸುವವರು, ನಮ್ಮ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಯಾರು ನೆರವನ್ನು ಕೊಡ್ತಾರೆ ಅವರು ಮಿತ್ರರು. ಅಂಥವರು ಅಷ್ಟು ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ಅನುಕೂಲ ಮಾಡಿರಬೇಕಾದ್ರೆ ಅವರಿಗೆ ದ್ರೋಹವನ್ನು ಮಾಡಿದರೆ ಎಷ್ಟು ಪಾಪ ಬರಬಹುದು. ಇದು ನಿಜವಾದ ಅರ್ಥದಲ್ಲಿ ಮಿತ್ರದ್ರೋಹದ ದುಷ್ಪರಿಣಾಮ. ಕುಲಕ್ಷಯ, ಕುಲ ನಾಶವಾಯಿತು ಅಂದರೆ ಮತ್ತೆ ಹುಟ್ಟಿಸೋದು ಭಾರಿ ಕಷ್ಟ. ಸತ್ಸಂತಾನ ಸಾಮಾನ್ಯವಾದದ್ದಲ್ಲ, ಸತ್ಕುಲ ಸಾಮಾನ್ಯವಾದದ್ದಲ್ಲ, ಅದು ಒಮ್ಮೆ ದೂಷಿತವಾಯಿತು ಅಂದರೆ ಅದರ ಗತಿ ಎಷ್ಟು, ಇಡೀ ಸಮಾಜದ ಮೇಲೆ ಅದರ ದುಷ್ಪರಿಣಾಮ ಕಾಣುತ್ತೆ. ಇವೆರಡು ಇವರಿಗೆ ಅರ್ಥವಾಗ್ತಾ ಇಲ್ಲ. ಆದರೆ ನಮಗೆ ಗೊತ್ತಾಗಬೇಕಲ್ಲ, ಕಥಂ ನಜ್ಞೇಯಂ ಅಸ್ಮಾಭಿಹಿ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿಹಿ ಜನಾರ್ದನ. ಆದರೆ ನಾವಿನ ಅರ್ಥ ಮಾಡಿಕೊಳ್ಳಬೇಕಲ್ಲ. ಅಂದರೆ ತಿಳಿದ ವ್ಯಕ್ತಿ ಯಾರೋ ಏನೋ ಮಾಡ್ತಾರೆ ಅಂತ ಮಾಡೋದಲ್ಲ, ತನ್ನ ತಿಳುವಳಿಕೆಯನ್ನು ಉಪಯೋಗ ಮಾಡಬೇಕು. ಅವನು ಹಾಗೆ ಮಾಡ್ತಾನೆ ಅಂತ ನಾವು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳುತ್ತಾರೆ. ಇದು ಇನ್ನೊಬ್ಬ ಸಜ್ಜನ ಅರ್ಜುನನ ಹಿರಿಮೆಯ ಮತ್ತೊಂದು ಮುಖ ಇದೆ. ತುಂಬ ಜನ ಮತ್ತೊಬ್ಬರು ಮಾಡದೆ ಮಾಡಲಿಕ್ಕೆ ಅಂತ ಹೊರಟ್ರೆ ಅರ್ಜುನ ಹೇಳ್ತಾನೆ ಸಾಧ್ಯ ಇಲ್ಲ. ಯಾತಕ್ಕೆ ನಾವು ತಿಳಿದವರು, ತಿಳಿದವನ ಜವಾಬ್ದಾರಿಯೇ ಬೇರೆ, ತಿಳಿದೇ ಇದ್ದವನ ರೀತಿಯೇ ಬೇರೆ, ತಿಳಿದವರು ಹೀಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಜವಾಬ್ದಾರಿಯನ್ನು ಯೋಚನೆ ಮಾಡಬೇಕು. ಒಬ್ಬ ಮನುಷ್ಯ ತನ್ನ ಜವಾಬ್ದಾರಿಯುತವಾಗಿ ಮಾತಾಡಬೇಕಾದ್ರೆ ಅರ್ಜುನನ ಚಿತ್ರಣ ಮುಂದೆ ಕಣ್ಣು ಮುಂದೆ ನಿಲ್ಲುತ್ತೆ. ಮತ್ತೊಬ್ಬರು ಮಾಡಿದ್ರು ಅಂತ ಮಾಡ್ತಕ್ಕಂಥ ವ್ಯಕ್ತಿ ಸ್ವಂತ ಬುದ್ಧಿಗೆ ತಿಲಾಂಜಲಿ ಕೊಟ್ಟವು, ಆದರೆ ಇನ್ನೊಬ್ಬರು ಏನು ಮಾಡಿದ್ರು ಸರಿಯೇ, ನಾನು ಮಾತ್ರ ವಿಚಾರ ಮಾಡಿಯೇ ಮಾಡ್ತೇನೆ ಅಂತ ಹೇಳ್ತಾನಲ್ಲ ಅವನು ವಿವೇಕಿ ಆಗ್ತಾನೆ. ಅಂಥ ವಿವೇಕಿಗೆ ಭಗವದ್ಗೀತಾ ಶ್ರವಣದಂಥ ಯೋಗ ಲಭಿಸುತ್ತೆ ಅಂತ ಹೇಳೋದಕ್ಕೆ ಇದು ಒಳ್ಳೆಯ ನಿದರ್ಶನ. ನಮ್ಮಿಂದ ಪ್ರಪಶ್ಯದ್ಭಿ ಜನಾರ್ದನ, ಮಾತು ಮಾತು ಕೃಷ್ಣನ ಮಾತಾಡಿಸ್ತಾನೇ ಹೋಗ್ತಾನೆ. ಜನಾರ್ದನ ಅಚ್ಯುತ ಅಂತ ಕರೆದಿದ್ದ, ಗೋವಿಂದ ಅಂತ ಕರೆದ, ಮಧುಸೂದನ ಅಂತ ಕರೆದ, ಇಲ್ಲಿ ಮತ್ತೆ ಪುನಃ ಜನಾರ್ದನ ಅಂತ ಕರೀತಾ ಇದ್ದ. ನಿತ ನಿಹತ್ಯ ಧಾರ್ತಾರಾಷ್ಟ್ರ ಅನ್ನ ಕಾ ಪ್ರೀತಿ ಜನಾರ್ದನ, ಹೀಗೆಲ್ಲ ಮಾತಾಡ್ತಾನೆ. ಜನಾರ್ದನ ಅಂದ್ರೆ ಏನು, ಇವತ್ತು ಜನಾರ್ದನ ಅಂದ್ರೆ ಏನು ಒಂಬತ್ತು ಬಿದ್ದು ಇದ್ದು ಬಿಡೋಣ ಮೊದಲು, ಅದು ಬೇಡ. ಜನಾರ್ದನ ಅಂತ ಹೇಗೆ ಬರೀಬೇಕೋ ಜನಕ್ಕೆ ಗೊತ್ತಿಲ್ಲ. ಮೊದಲು ಇವತ್ತು ಬೋರ್ಡ್ಗಳು ನೋಡ್ತಾ ಇರಿ, ಜನಾರ್ದನ ಅಂತ ಬರೆದಿರ್ತಾರೆ, ಅಂದ್ರೆ ದಾ ಮಹಾಪ್ರಾಣ ಮಾಡಿಬಿಡ್ತಾರೆ. ಜನಾರ್ದನ ತಪ್ಪದು, ಜನಾರ್ದನ ಹೊರತು ಜನಾರ್ದನ ಅಲ್ಲ. ಇವತ್ತು ಬೆಂಗಳೂರಲ್ಲಿ ಬಹುಶಃ ಹೆಚ್ಚಿಗೆ ನೂರಕ್ಕೆ ತೊಂಬತ್ತು ಕಡೆ ಇರತಕ್ಕಂಥ ಅಂತ ಹೆಸರು ಇರೋದಿಲ್ಲ, ಸಾಮಾನ್ಯ ದೇವದೇಶ ಸಾಮಾನ್ಯ ಇಟ್ಟಿರೋದಿಲ್ಲ, ಇಟ್ಟಿದ್ದ ಕಡೆ 190 ಕಡೆ ತಪ್ಪರೆದಿರ್ತಾರೆ. ಜನಾರ್ದನ ಅಂತ ಬರೀತಾರೆ, ತಪ್ಪದು ಜನಾರ್ದನ ಅಂತ ಅದಕ್ಕೆ ಹೆಸರು. ಜನಾರ್ದನಾಯ ನಮಃ ಅಂತ ಹೇಳಬೇಕೆ ಹೊರತು ಜನಾರ್ದನ ಅಂತ ಹೇಳಬಾರದು. ಏನಿದೆ ಪದ ನೋಡಬೇಕಂತೆ, ಜನ ಅರ್ಧನ ಜನಾರ್ದನ ಅಂತ ಆಗಿರೋದು. ಜನ ಪ್ಲಸ್ ಅರ್ಧನ ಜನಾರ್ದನ ಅಂತ ಶಬ್ದ ಬಂದಿರೋದು. ಜನ ಅಂದ್ರೇನು? ಆಚಾರ ಅರ್ಥವನ್ನು ಹೇಳುತ್ತಾರೆ. ಆಚಾರ ಮುಂದೆ ಅರ್ಥ ಹೇಳೋದನ್ನ ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ಅದನ್ನ ಮೊದಲನೇ ಅಧ್ಯಾಯದಲ್ಲೇ ಸೇರಿಸಿಬಿಡ್ತಾರೆ. ಜನ ಅಂದ್ರೇನು? ನಜಾಯತೆ ಇತಿ ಜನಃ, ಯಾವನಿಗೆ ಹುಟ್ಟಿಲ್ಲ ಅವನನ್ನ ಜನ ಅಂತ ಕರೀತಾರೆ. ಅಜ ಅಂದ್ರೆ ಒಂದೇ, ಜನ ಅಂದ್ರೆ ಒಂದೇ. ಅಜ ಜನ, ನಾವು ಕನ್ನಡದ ಜನ ಅಲ್ಲ, ಸಂಸ್ಕೃತದಲ್ಲೂ ಜನ ಅಂತ ಬೇರೆ ಅರ್ಥಲ್ಲಿದೆ. ಅದು ಇಲ್ಲಿ ಜನ ಅಂತ ಹೇಳಿದರೆ ಹುಟ್ಟಿಲ್ಲದವನು ಅಂತ ಅರ್ಥ. ಯಾವನಿಗೆ ಹುಟ್ಟಿಲ್ಲ ಅವನು ಹೇ ಜನ ಅಂದ್ರೆ ಜನಾರ್ಧನ ಹುಟ್ಟಿಲ್ಲದ ಕೃಷ್ಣನೇ ಅಂತ ಅರ್ಥ. ಅರ್ಧನ ಅಂತಿದ್ದಿಲ್ಲ, ಅದೇನರ್ಥ? ಅರ್ಧನ ಅರ್ಧಯತೀತಿ ಅರ್ಧನಃ, ಅರ್ಧಯತೀತಿ ಅರ್ಧನಃ, ಮರ್ಧಯತೀತಿ ಮರ್ದನ ಇದ್ದ ಹಾಗೆ ಅರ್ಧಯತೀತಿ ಅರ್ಧನಃ. ಅರ್ಧ ಅಂದ್ರೆ ನಾಶ ಮಾಡುವವನು, ತನಗೆ ನಾಶ ಇಲ್ಲ, ತನಗೆ ಹುಟ್ಟಿಲ್ಲ, ಇನ್ನೊಬ್ಬರು ನಾಶ ಮಾಡ್ತಾನೆ, ಏನದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಬರೀತಾರೆ ತನಗೆ ಹುಟ್ಟಿಲ್ಲ, ಆದರೆ ಯಾರಿಗೆ ಸಂಸಾರ ಇದೆ ಹುಟ್ಟಿದೆ ಅಂಥವರ ಸಂಸಾರದ ಸಂಕೋಲೆಯನ್ನ ಅರ್ಧನ ನಾಶ ಮಾಡುವವನು ಅಂತ ಅರ್ಥ. ಅವನು ಹುಟ್ಟಿಲ್ಲದವನು ಭಗವಂತ, ಅವನು ಯಾವ ಕಾಲಕ್ಕೂ ಹುಟ್ಟಿಲ್ಲ. 4ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಾನೇ ಹೇಳ್ತಾನೆ. ಇಲ್ಲಿ ಜನ ಅಂತ ಹೇಳೋ ಶಬ್ದಕ್ಕೆ ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಇಲ್ಲೆಲ್ಲ ಅದರ ವಿಶ್ಲೇಷಣೆ ಬರೋದ್ರಿಂದ ಹೆಚ್ಚು ವಿಸ್ತಾರ ಆದದ್ದು ಬೇಡ. ಈಗ ಅವನಿಗೆ ಹುಟ್ಟಿಲ್ಲ, ಅವನು ಭಾರಿ ಶ್ರೀಮಂತ, ನಮಗೇನು ಉಪಯೋಗ? ನಮ್ಮ ಬಡತನ ಹೋಗಲಾಡಿಸ್ತಾನೆ, ಆಗ ಅವನ ಹತ್ರ ನಮ್ಮ ಪ್ರೀತಿ ಬರುತ್ತೆ. ನಮ್ಮ ಅವನು ಶ್ರೀಮಂತ ಅಂದ್ರೆ ಇರ್ಬೋದು, ನಾವೇನ್ ಮಾಡ್ಲಿಕ್ಕಾಗತ್ತೆ? ಆದರೆ ಅವನು ಶ್ರೀಮಂತ, ನಮ್ಮ ದಾರಿದ್ರ್ಯವನ್ನ ಕಡಿತಾನೆ ಅಂದ್ರೆ ಅವನ ಬಗ್ಗೆ ಗೌರವ ಪ್ರೀತಿ ಬಂದುಬಿಡುತ್ತೆ. ಭಗವಂತನಿಗೆ ಹುಟ್ಟಿಲ್ಲ ಅಷ್ಟೇ ಅಲ್ಲ, ಯಾರು ಅವನನ್ನು ಆಶ್ರಯಿಸಿ ಬರ್ತಾರೆ ಅವರಿಗೆ ಮತ್ತೊಮ್ಮೆ ಹುಟ್ಟು ಬರದಂತೆ ಭಗವಂತ ಮಾಡ್ತಾನೆ. ಅದಕ್ಕೆ ಅವನು ಅತ್ಯಂತ ಪೂಜ್ಯನಾಗಿ ಬಿಡುತ್ತಾನೆ. ಜನ ಅರ್ಧನ, ಜನಶ್ಚಾಸೋ ಅರ್ಧನಶ್ಚ ಜನಾರ್ಧನ ಅಂತ ಹೇಳಿ ಶಬ್ದದ ನಿಷ್ಪತ್ತಿ. ತಾನು ಸ್ವತಃ ಹುಟ್ಟಿಲ್ಲದವನು, ಹುಟ್ಟಿರತಕ್ಕಂಥವರ ಹುಟ್ಟನ್ನು ನಾಶ ಮಾಡುವವನು ಭಗವಂತನಾದ್ದರಿಂದ ಅವನ ಹತ್ತಿರ ನಾವು ಹೋದರೆ ಒಳ್ಳೆ ಪ್ರಯೋಜನ ಇದೆ ಅಂತ ಅರ್ಥ. ನಮ್ಮ ಜೀವನದ ದೊಡ್ಡ ಸಮಸ್ಯೆಯನ್ನು ಗೊತ್ತೇನು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಇದರ ಅರ್ಥ ಮಾಡಿಕೊಂಡಿಲ್ಲ, ಯಾಕಂದ್ರೆ ಹುಟ್ಟಿದ್ದೇವೆ, ಸಾಯೋಚನೆ ಹುಟ್ಟಿ ಆಗಿದೆ, ಸಾಯೋಚನೆ ಮಾಡ್ತಾ ಇಲ್ಲ. ಆ ಸಂಕಷ್ಟ ನನಗೆ ಅರ್ಥವಾಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಹೋಗ್ತಕ್ಕಂಥವ್ರು ಸಾಯಂಕಾಲ ಮನೆ ಬರ್ತೇನೆ ಅನ್ನೋ ಕಲ್ಪನೆ ಇದ್ರೆ ಯಾವ ರೀತಿ ಯೋಚನೆ ಮಾಡ್ತಾನೋ ಅದೇ ರೀತಿಯಲ್ಲಿ ಬಂದ ನಾನು ವಾಪಸ್ ಹೋಗಲೇಬೇಕಾಗಿದೆ. ಇವತ್ತು ಯಾರು ಉಳ್ಕೊಂಡವ್ರು ಎದುರಿಗೆ ಇಲ್ಲವೇ ಇಲ್ಲ, ಬಂದಿದ್ದಾಯ್ತು ಹೋಗಿದ್ದು ಆಯ್ತು. ಮೊದಲು ಮೊದಲು ಹುಟ್ಟು ಹುಟ್ಟಿತು ಅಂತ ಹೇಳ್ತಾರೆ, ಆಮೇಲೆ ಹೋದ್ರು ಹೋದ್ರು ಅಂತ ಹೇಳ್ತಾರೆ, ಇಷ್ಟೇ. ಇದು ಒಂದು ಚಿಕ್ಕವ್ರನ್ನ ಎಂದು ಹುಟ್ಟಿದ್ರು ಅಂತ ಕೇಳ್ತಾರೆ, ದೊಡ್ಡವ್ರು ಎಂದು ಹೋದ್ರು ಅಂತ ಕೇಳ್ತಾರೆ, ಇಷ್ಟೇ ವ್ಯತ್ಯಾಸ. ಹುಟ್ಟು ಸಾವುಗಳ ಸಂಕೋಲೆಯನ್ನ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಯಾರಿಂದ ಸಾಧ್ಯ ಅಂದರೆ ಭಗವಂತನಿಂದ ಸಾಧ್ಯ. ಅಂಥ ಕೃಷ್ಣ ನೀನು ಅಂತ ಕೃಷ್ಣನನ್ನ ಅರ್ಥ ಮಾಡ್ಕೊಂಡು ಅರ್ಜುನ ಮಾತಾಡ್ತಾ ಇದ್ದ. ಹೇಳಿದ, ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿಹಿ ಜನಾರ್ದನ. ನಮಗೆ ಕುಲಕ್ಷಯದಿಂದ ಆಗ್ತಕ್ಕಂಥ ಅನರ್ಥ ಗೊತ್ತಿದೆ. ಅದೇ ಈ ಮಾತಿಟ್ಕೊಂಡು ನಾವು ಮುಂದೆ ನೋಡಬೇಕು. ಎಲ್ಲಿ ಅಂದರೆ 6ನೇ ಅಧ್ಯಾಯದಲ್ಲಿ ಭಗವಂತ ಹೇಳುತ್ತಾನೆ, ಯಾರು ಯೋಗಾಭ್ಯಾಸವನ್ನು ಮಾಡ್ತಾನೆ ಅವನು ಅಕಸ್ಮಾತ್ ಯೋಗ ಪೂರೈಸದೆ ಹೋದಾಗ ಮತ್ತೊಮ್ಮೆ ಹುಟ್ಟಿ ಬರ್ತಾನೆ. ಎಲ್ಲಿ ಹುಟ್ಟಿ ಬರ್ತಾನೆ? ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ನಿರ್ಮಲರಾದ ಯೋಗ್ಯರಾದಂತಹ ಮನೆಯಲ್ಲಿ ಹುಟ್ಟಿ ಬರ್ತಾನೆ, ಸತ್ಕುಲದಲ್ಲಿ ಪ್ರಸೂತನಾಗ್ತಾನೆ ಅಂತ. ಸತ್ಕುಲದಲ್ಲಿ ಪ್ರಸೂತನಾಗ್ತಾನೆ, ಈ ಮಾತಿನ ಅರ್ಥ ಗೊತ್ತಾದ್ರೆ ಇಲ್ಲಿ ನಮಗೆ ತಿಳಿಯುತ್ತಾನೆ. ಸತ್ಕುಲದಲ್ಲಿ ಪ್ರಸೂತನಾಗೋದು ಯಾವಾಗ? ವ್ಯಕ್ತಿ ಸತ್ಕುಲ ಅಂತ ಇದ್ರೆ ಎಲ್ಲ ನಾಶವಾಗಿಬಿಟ್ರೆ ಹುಟ್ಟೋದೇನು ಬಂತಾಗ? ನಮಗೆ ಅರ್ಥವಾಗಬೇಕಾಗ. ಇವತ್ತು ಒಂದು ಕುಲದಲ್ಲಿ ಯಾವನ ಕೆಟ್ಟವನಿದ್ದ ಅಂತ ತಿಳ್ಕೊಂಬೋಣ, ಆ ವ್ಯಕ್ತಿ ಹೋಗೋದು ಸಮಸ್ಯೆ ಅಲ್ಲ, ಅವನೊಂದಿಗೆ ಕುಲವೂ ಹೋಗೋದಾದ್ರೆ ಎಂಥ ಅನರ್ಥ ಕಾದಿರುತ್ತೆ. ಆಮೇಲೆ ಒಬ್ಬ ವ್ಯಕ್ತಿ ದುಷ್ಟ ಇರ್ತಾನೆ, ತುಂಬ ಜನಕ್ಕೆ ಬೇಜಾರಾಗಿರುತ್ತೆ, ಇವನು ಹೋದರೆ ಸಾಕು ಅಂದ್ಕೊಂಡ್ಬಿಟ್ಟಿರ್ತಾರೆ, ಕಷ್ಟಪಟ್ಟು ಟ್ರಾನ್ಸ್ಫರ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ, ಮಾಡಿಬಿಡ್ತಾರೆ. ಏನು ಗೊತ್ತಾ, ಅಲಾಂಗ್ ವಿತ್ತಿ ಪೋಸ್ಟ್ ಹೋಗಿಂದ ಮತ್ತೆ ಫಿಲಪ್ ಮಾಡಾಗೇ ಇಲ್ಲ ಅದನ್ನು. ಅವನ್ನ ತೆಗಿಲಿಕ್ಕೆ ಅಂತ ಇವ್ರು ಹೋದರೆ ಆ ಪೋಸ್ಟೇ ತೆಗೆದುಬಿಟ್ರೆ ಏನು ಮಾಡಬೇಕು? ಆಮೇಲೆ ಆ ಬೆನಿಫಿಟ್ ಇಲ್ದಾಗುತ್ತೆ. ಆಮೇಲೆ ಅದು ಎಷ್ಟು ದುಃಖ ಆಗುತ್ತಾಗ. ಒಬ್ಬ ವ್ಯಕ್ತಿ ಹೋಗೋದು ದೊಡ್ಡ ಸಮಸ್ಯೆ ಆಗೋದಿಲ್ಲ, ಅವನ ಹಿಂದೆ ಆ ಕುಲ ಹೋದ್ರೆ ಸಮಸ್ಯೆ ಆಗುತ್ತೆ. ಇಲ್ಲಿ ಕುಲ ಕುಲ ಅಂತ ಕರೆದಾಗಲ್ಲ, ಸತ್ಕುಲ ಸತ್ಕುಲ ಅಂತ ಅಂಡರ್ಸ್ಟುಡ್. ಅಲ್ಲಿ ಗುಣ ಅಂದ್ರೆ ಸದ್ಗುಣ ಅಂತ ಹೇಗೋ, ಕುಲ ಅಂದ್ರೆ ಸತ್ಕುಲ ಅಂತ ಅರ್ಥ. ಕುಲಗಳೆಲ್ಲ ನಾಶವಾದ್ರೆ ಏನು ಅಂತ ನಮಗೆ ಅರ್ಥವಾಗುತ್ತಲ್ಲ, ಅದು ಇವರಿಗೆ ಗೊತ್ತಾಗೋದಿಲ್ಲ. ಆದ್ರಿಂದ ನಾವು ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ತಿಳಿದವನು ತಿಳಿಯದವನಂತೆ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾ, ನಾವು ಇವತ್ತೆಷ್ಟೋ ಜನ ನೋಡಿದ ಸಮಾಜದಲ್ಲಿ ಅನಿಸೋದೆಲ್ಲ ನಮಗೆ ನಿರಾಶೆಯ ಮಾತುಗಳೇ. ಪುರಂದರದಾಸರು ಒಂದು ಮಾತು ಕೇಳಿರ್ತಾರೆ, ಸತ್ಯವಂತರಿಗಿದು ಕಾಲವಲ್ಲ. ನಮಗೆ ಖುಷಿಯಾಗಿಬಿಡುತ್ತೆ ಪುರಂದರದಾಸರಿಗೆ ಅಂತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರಬೇಕಾದ್ರೆ, ಇನ್ನು ನಂಪಾಡೆಲ್ಲ ಏನಿದಕ್ಕೆ. ಅವತ್ತೇ ಹೇಳಿದ್ದಾರೆ ಸತ್ಯವಂತರಿಗೆ ಇದು ಕಾಲವಲ್ಲ ಅಂತೇಳಿ. ಅಂಥವ್ರು ಮಾತ್ರ ಸತ್ಯ ಮಾಡಬೇಕಾದ್ರೆ ನಾವು ಕೂಡ ಸುಳ್ಳು ಮಾಡೋದೇ ದೊಡ್ಡದು ರೀತಿ ಅಂತ ಅನ್ಕೊಂಡ್ಬಿಡ್ತೇವೆ. ಅಂದ್ರೆ ನಮ್ಗೆ ಏನು ಸತ್ಯವೆಲ್ಲ ಕೇಳಿದಾಗ ಬಲುಬೇಗ ಮನುಷ್ಯ ದಾರಿ ತಪ್ಪಲ ಕಾಯ್ತಾ ಇರ್ತಾರೆ. ಆದರೆ ಶಾಸ್ತ್ರ ಎಚ್ಚರಿಸುತ್ತೆ, ಪುರಂದರದಾಸರ ಮಾತನ್ನು ಬಹಳ ಎಚ್ಚರಿಕೆಯಿಂದ ಹೇಳಿದ ಮಾತದು. ಸತ್ಯವನ್ನು ಬಿಡಲಿ ಅಂತ ಹೇಳಕ್ ಹೊರಟಿಲ್ಲ ಮತ್ತೆ ಅವರು, ಸತ್ಯವಂತರ ಕಾಲ ಅಲ್ಲ ಆದ್ರೆ ಸತ್ಯ ಬಿಟ್ಟುಬಿಡ್ರೆ ಅಂತ ಹೇಳೋದಕ್ಕೆ ಹೊರಟಿಲ್ಲ. ತುಂಬಾ ಅರ್ಥವತ್ತಾದ ಮಾತದು ಒಂದು. ಸತ್ಯವಂತರಿಗೆ ಇದು ಕಾಲವಲ್ಲ, ಅವ್ರು ಹೇಳ್ತಿರೋದಷ್ಟೆ. ಸತ್ಯವಂತರಿಗೆ ಇದು ಕಾಲವಲ್ಲ, ಮುಂದೆ ಒಳ್ಳೆ ಕಾಲ ಬರುತ್ತೆ, ಹುಷಾರಾಗಿ ಸತ್ಯವನ್ನು ಬಿಡದೆ ಬರಿ ಅಂತ ಹೇಳ್ತಿರೋದು. ದಿಸ್ ಇಸ್ ನಾಟ್ ದಿ ಟೈಮ್ ಅಂದ್ರೆ ನೋ ಟೈಮ್ ಅಂತ ಅರ್ಥ ಅಲ್ಲ, ಮುಂದೆ ಇದೆ ಅಂತ ಅರ್ಥ. ಸತ್ಯ ಹೇಳಿದವನು ಏನು ಒಳ್ಳೇದಾಗಲಿಲ್ಲ ಅಂತ ಕೇಳಿದರೆ ಇದು ಕಾಲ ಅಲ್ಲ ಮುಂದೆ ಗೊತ್ತಾಗುತ್ತೆ, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದ್ದಾರೆ. ಅಂದ್ರೆ ದಾಸರಾಯರು ಸತ್ಯ ಹೇಳತಕ್ಕಂಥವರಿಗೆ ಒಳ್ಳೆಯ ಸ್ಫೂರ್ತಿ ಕೊಡತಕ್ಕಂಥ ಮಾತದು. ತಕ್ಷಣ ಎಷ್ಟು ನಿರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ, ಮುಂದೆ ಇರು. ತಾಳುವಿಕೆಗಿಂತ ತಪವು ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ಬೀಜ ಬಿತ್ತು ಬಿಡ್ತಾನೆ ಮರು ಸಣ್ಣ ಕೀಳಕ್ಕೆ ಹೋಗ್ತಾರೆ. ಸ್ವಲ್ಪ ಇದು ಇದಲ್ಲ, ಇದಲ್ಲ ಕಾಲ ಇದು, ಸ್ವಲ್ಪ ತಡಕೋ ಅಂತ ಹೇಳಿದ್ದಾರೆ. ಆಮೇಲೆ ಕಾಯಿ ಬಂದ್ಬಿಡ್ತು, ಒಳ್ಳೆ ಮಾವಿನಕಾಯಿ ಬಂದು ಎಲ್ಲ ಕಿತ್ಲಕ್ಕೆ ಹೋಗ್ತಾರೆ. ಇದಲ್ಲ, ಸ್ವಲ್ಪ ಇರು, ಸ್ವಲ್ಪ ಇರು, ಮುಂದೊಂದು ಕಾಲ ಇದೆ. ಹಣ್ಣಿಗೋಸ್ಕರ ಕಾಯ್ಬೇಕಲ್ಲ ಆ ರೀತಿ. ಸತ್ಯ ಹೇಳ್ತಕ್ಕಂಥ ಮನುಷ್ಯ ಯಾರ್ಯಾರು ಬಿಟ್ಟವರು ನೋಡಿ ಅವರು ಪ್ರಾಸ್ಪರ್ ಆಗೋದನ್ನು ಕಂಡು ತಾನೂ ಬಿಡಬೇಕು ಅಂತ ಹೋಗಬಾರದು. ಮುಂದೆ ಒಳ್ಳೆ ಕಾಲ ಇದೆ, ಅದು ನಮಗೆ ಗೊತ್ತಿದೆ ಕೃಷ್ಣ. ಅಂತಹ ನಾವು ಇಂಥ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿರೋದೇನು ಅಂದ್ರೆ ಕುಲಕ್ಷಯದಿಂದ ಆಗೋ ದೋಷ ಏನು ಅಂತ ಗೊತ್ತಿದೆ ಅಂತ ಹೇಳಿದ್ದಾರೆ. ಮುಂದಿನ ವಿಶ್ಲೇಷಣೆ ಭಾರಿ ದೊಡ್ಡದದು. ಏನು ಅಂತ ಕೇಳಿದರೆ ಕುಲಕ್ಷಯದಿಂದ ಏನು ಅನರ್ಥವಾಗುತ್ತೆ ಅಂತ ಮುಂದಿನ ಪ್ರಶ್ನೆ. ಅರ್ಜುನ ಕುಲದ ಬಗ್ಗೆ ಒತ್ತು ಕೊಟ್ಟು ಮಾತಾಡ್ತಾನೆ, ಕುಲ ಹೋದ್ರೆ ಹೋಗಲಿ, ಏನಾಯ್ತು ಇವತ್ತು? ಅನೇಕರಿಗೆ ಇವತ್ತು ಕುಲರಕ್ಷಣೆ ಅಂತ ಹೇಳಿದ್ರೆ ಅರ್ಥವೇ ಆಗೋದಿಲ್ಲ, ರೆಕ್ಕ ಬಿಡ್ತಾರೆ ಅಷ್ಟೇ. ಇವತ್ತು ಇರಬೇಕು ಅಂತ ಯಾರು ಹೇಳಿದ್ರೆ ನಿಮಗೆ ಮೊದಲು ಆದಷ್ಟು ಹೋಗಿಬಿಡಲಿ ಅನ್ನೋ ಮಾತನ್ನೇ ನಾವು ಕೇಳ್ತಾ ಇರ್ತೇವೆ. ಅರ್ಜುನ ಅದರ ಮಹತ್ವವನ್ನು ಹೇಳ್ತಾ ಇದ್ದಾನೆ. ಕುಲದಲ್ಲಿ ಕುಲನಾಶದೊಳಗೆ ಏನೇನು ಸೇರಿದೆ ಅಂತ ಹೇಳಿದರೆ ಜಗತ್ತಿನೊಳಗೆ ಅರ್ಜುನನ ಮಾತದು, ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಚದ್ಭಿರ್ ಜನಾರ್ದನ. ಕುಲನಾಶವಾದಾಗ ಇಡೀ ಕುಲದ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ. ಒಂದು ಕುಲ ನಾಶವಾದಾಗ ಆ ಕುಲಕ್ಕೆ ಸಂಬಂಧಪಟ್ಟಂತಹ ಸಾಂಪ್ರದಾಯಿಕ ಧರ್ಮಗಳಿರುತ್ತಲ್ಲ ಅವೆಲ್ಲ ನಾಶವಾಗುತ್ತೆ. ಕುಲಕ್ಷಯದೊಂದಿಗೆ ಕುಲದ ಧರ್ಮಗಳು ಕ್ಷಯವಾಗುತ್ತೆ ಅಂತ ಹೇಳಿ, ಕುಲಕ್ಷಯದೊಂದಿಗೆ ಕುಲದ ಧರ್ಮಗಳು ಕ್ಷಯವಾಗುತ್ತೆ. ನಮಗೆ ಆಶ್ಚರ್ಯ, ಕುಲದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಇನ್ನು ಕುಲಧರ್ಮ ಹೋದ್ರೆ ನಮ್ಮ ಗಂಟೆ ಏನೋಯ್ತೀಗ. ಕುಲ ನಮಗೆ ಕುಲದ ಧರ್ಮದ ಬಗ್ಗೆ ಎಚ್ಚರ ಬರೋದಾವಾಗ ಕುಲದ ಬಗ್ಗೆ ಬಂದರೆ. ನಮಗೆ ಕುಲನೂ ಬೇಕಿಲ್ಲ, ಕುಲಧರ್ಮಗಳೂ ಬೇಕಿಲ್ಲ ಅಂತ ಹೇಳಿದರೆ ಅರ್ಜುನ ಮುಂದೆ ಹೇಳ್ತಾನೆ, ಸನಾತನಾಹ. ಎಂಥ ಧರ್ಮಗಳು ನಾಶವಾಗುತ್ತೆ ಅಂದರೆ ಸನಾತನವಾದ ಧರ್ಮಗಳು ನಾಶವಾಗುತ್ತೆ. ಅನೇಕ ಜನಕ್ಕೆ ಈ ಕಲ್ಪನೆ ಇಲ್ಲ. ಧರ್ಮ ಅಂದ ತಕ್ಷಣ ಧರ್ಮವೆಲ್ಲ ಒಂದೇ ಬಗೆಯಲ್ಲಿ ಇಲ್ಲ. ಧರ್ಮದಲ್ಲಿ ಮುಖ್ಯವಾಗಿ ಎರಡು ಬಗೆ ಉಂಟು. ಸನಾತನ ಧರ್ಮಗಳು ಬೇರೆ, ತಾತ್ಕಾಲಿಕ ಧರ್ಮಗಳು ಬೇರೆ. ಅರ್ಜುನ ಒತ್ತಿಕೊಟ್ಟು ಮಾತಾಡೋದು ಸನಾತನಾಹ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಹ ಸನಾತನಾಹ. ಧರ್ಮ ಉಳಿಸ್ಬೇಕು, ಧರ್ಮ ಉಳಿಸ್ಬೇಕು ಅಂತ ನಾವೆಲ್ಲಿ ಹೇಳ್ತೇವೆ. ಸನಾತನ ಧರ್ಮ ಉಳಿಸ್ಬೇಕು ಅಂತ ಅದಕ್ಕೆ ಅರ್ಥ. ತಾತ್ಕಾಲಿಕ ಧರ್ಮಗಳು ಬೇರೆ, ಸನಾತನ ಧರ್ಮಗಳು ಬೇರೆ. ಇವತ್ತು ನಾವು ಧರ್ಮವನ್ನೇ ಒಟ್ಟಾಗಿ ಬಿಡ್ಲಕ್ಕೆ ಹೊರಟವರಿಗೆ ಸನಾತನ ಧರ್ಮ ಯಾವುದು, ತಾತ್ಕಾಲಿಕ ಧರ್ಮ ಯಾವುದು ಯೋಚನೆ ಇರೋದಿಲ್ಲ. ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾದ್ರೆ ಈ ಮಹಾಭಾರತಾದಿಗಳ ಬಗ್ಗೆ ನಮ್ಮ ಜನ ಏನೇನು ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿರ್ತಾರೆ ಅದಕ್ಕೆ ದೊಡ್ಡ ಉತ್ತರ ಕೊಡ್ತಕ್ಕಂಥ ಜಾಗ ಇದು. ಧರ್ಮ ಅಂಬುದು ಸನಾತನ ಅಂದರೆ ಸದಾತನ ಅಂತ ಅರ್ಥ. ಸದಾತನ ಅಂದ್ರೇನು? ಎಟರ್ನಲ್ ಅಂತ ಅರ್ಥ, ಎಟರ್ನಲ್ ವ್ಯಾಲ್ಯೂಸ್ ಅಂತ ಅರ್ಥ. ಸನಾತನ ಧರ್ಮಗಳು ಅಂದರೆ ಶಾಶ್ವತ ಮೌಲ್ಯಗಳು, ತಾತ್ಕಾಲಿಕ ಮೌಲ್ಯಗಳು ಅಂದರೆ ಆ ತತ್ಕಾಲಕ್ಕೆ ಮಾತ್ರ. ಟೆಂಪರರಿ ಅರೇಂಜ್ಮೆಂಟ್ ಪರ್ಮನೆಂಟ್ ಅಂತ ಹೇಳ್ತವಲ್ಲ ಹಾಗೆ ನಮಗೆ ಅರ್ಥವಾದರೆ ಆಗ ನಮಗೆ ಯಾವ ಧರ್ಮ ಹೋಗಬಾರದು. ಅರ್ಜುನ ಹೇಳ್ತಾ ಇದ್ದಾನೆ, ಕೆಲವು ಧರ್ಮ ಬದಲಾದ ಏನೂ ತಪ್ಪಲ್ಲ. ನಾವು ಕಂಡಾಗಿ ಕೆಲವೆಲ್ಲ ಬದಲಾಗ್ತಾ ಇತ್ತು. ನಾವು ಕಂಡಾಗ 50-40-50 ವರ್ಷಗಳಲ್ಲೇ ಎಷ್ಟೋ ಹೊರಗಡೆ ಬದಲಾವಣೆ ಆಗ್ತಾ ಇರುತ್ತೆ. ಉದಾಹರಣೆಗೆ ಹಿಂದಿನ ಕಾಲದ ಮನೆಗಳ ರೀತಿ ಇವತ್ತಿರೋದೇ ಇಲ್ಲ. ಹಳ್ಳಿ ಮನೆ ನೋಡಿ, ಪಟ್ಟಣ ಮನೆ ನೋಡಿಬಿಟ್ರೆ ನಂಬಲಿಕ್ಕೆ ಆಗೋದಿಲ್ಲ. ಆ ರೀತಿ ನೀತಿಗಳೇ ಬೇರೆ. ಅಲ್ಲಿ ಕಟ್ಟಡ ರೀತಿ ಬೇರೆ, ರೂಫ್ ವ್ಯವಸ್ಥೆ ಬೇರೆ, ಕಂಬಗಳೇ ಬೇರೆ. ಕಂಬ ಇಲ್ಲದೆ ಮನೆಗಳೇ ಇರ್ತಿರಲಿಲ್ಲ ಆಗ. ಈಗ ಕಂಬ ಇರೋ ಮನೆ ಹುಡುಕೋದೇ ಕಷ್ಟ. ಆ ರೀತಿಯಾಗಿ ಪೂರ್ತಿ ಬದಲಾಗಿಬಿಟ್ಟಿದೆ. ಇದನ್ನು ತಪ್ಪು ಅಂತ ಕರೀತಾರಾ? ಇದಕ್ಕೆಲ್ಲ ಶಾಸ್ತ್ರ ಮಾತಾಡೋದೇ ಇಲ್ಲ, ನಿಮಗೆ ಯಾವ ಕಾಲಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳಿಬಿಡ್ತಾರೆ. ಅನೇಕರು ಶಾಸ್ತ್ರ ಓದೋರು ಈ ರೀತಿ ಶಾಸ್ತ್ರ ಬಯಲಕ್ಕೆ ಈ ರೀತಿ ಬಯಲಕ್ಕೆ ಹೋಗಬಾರದು. ಶಾಸ್ತ್ರದವರೆಲ್ಲ ಯಾವುದೋ ಕಾಲದ ಮನೆ ಕಟ್ಟಿಸ್ತಾ ಇದ್ರು, ವಿಜ್ಞಾನವು ಹೊಸ ಹೊಸ ಮನೆ ಕಟ್ಟಿಸ್ತಾ ಇದ್ದೇವೆ, ಶಾಸ್ತ್ರ ಹೇಳಿದ್ದನ್ನು ಉಲ್ಲಂಘನ ಮಾಡಿಬಿಟ್ಟೇವೆ ಅಂತ ಕೇಳಿದರೆ ಇವರು ಶಾಸ್ತ್ರನೇ ಗೊತ್ತಿಲ್ಲ ಅಂತ. ಶಾಸ್ತ್ರ ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದೇ ಇಲ್ಲ. ಆ ಕಾಲಕ್ಕೆ ನಿಮಗೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಿ, ಇದ್ರ ಬಗ್ಗೆ ನಾವು ಅಡ್ಡಿ ಬರೋದಿಲ್ಲ ಅಂತ ಹೇಳಿಬಿಡುತ್ತೆ. ಅದ್ರ ಬಗ್ಗೆ ಶಾಸ್ತ್ರ ಎಂದೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದು ಹೇಳೋದೇನು ಗೊತ್ತಾ, ಮನೆ ಎಂದ ಮೇಲೆ ಅದರ ಮೌಲ್ಯ ಎಲ್ಲಿದೆ? ಮನೆಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಇದೆಯಲ್ಲ, ಇದು ಮೌಲ್ಯಗಳು. ಆರ್ ಸಿ ಸಿ ಮನೆಯೋ ಟೈಲ್ಸ್ ಮನೆಯೋ ಯಾವನೇನೋ ಅದು ಮುಖ್ಯ ಅಲ್ಲ ನಮಗೆ. ಆ ಮನೆಯಲ್ಲಿ ನಡೀಬೇಕಾದ ಧರ್ಮದ ಇದು ಮಾತ್ರ ಬದಲಾಗಬಾರ್ದು. ಇದು ಸನಾತನ ಧರ್ಮ. ಇದು ಸ್ಕೂಲ್ ಬಿಲ್ಡಿಂಗ್ ಹೇಗೆ ತೆಗೆದಿದೆ ಮುಖ್ಯ ಅಲ್ಲ, ಆ ಕೋರ್ಸ್ ತಕ್ಕಂತೆ ಪಾಠ ಆಗುತ್ತೆಲ್ಲ ಮುಖ್ಯ. ಅದು ಬಿಲ್ಡಿಂಗ್ ಚೇಂಜ್ ಆಗಬಹುದು, ಬಿಲ್ಡಿಂಗ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಯಾ ಕಾಲದ ಇಷ್ಟ ಬಂದ ಮಾಡ್ಕೊಂಡ್ಬಿಡ್ತಾರೆ. ಮ್ಯಾನೇಜ್ಮೆಂಟ್ ಸಿಲೆಬಸ್ ಇಷ್ಟ ಬಂದ ಮಾಡ್ಕೊಂಡು ಗತಿ ಏನಾಗಬೇಕು? ಆಮೇಲೆ ಇವತ್ತು ಒಂದು ಸಿಲೆಬಸ್ ಫಾಲೋ ಮಾಡಿ ಏನೇನೋ ಆಗ್ತಾ ಇದೆ, ತಲೆಗೊಂದು ಸಿಲೆಬಸ್ ಮಾಡಿಕೊಂಡ್ರೆ ಕತೆ ಮುಗಿದೋಯ್ತಾನೆ. ಅದು ಬದಲಾವಣೆ ಸಾಧ್ಯ ಇಲ್ಲ. ಪ್ರತಿ ವರ್ಷ ಟೆಕ್ಸ್ಟ್ ಬುಕ್ ಚೇಂಜ್ ಆಗ್ತಾ ಇರುತ್ತೆ, ಆ ತಾತ್ಕಾಲಿಕ ಟೆಕ್ಸ್ಟ್ ಬುಕ್ ಅಷ್ಟೇ. ಆದರೆ ಆ ವರ್ಷಕ್ಕೆ ಏನು ಪಠ್ಯ ಸೇರಿಸಬೇಕು ಅಂತ ಕಾನ್ಸೆಪ್ಟ್ ಇದೆಯಲ್ಲ, ಅದು ಹಾಗೆ ಉಳಿತಕ್ಕಂಥದ್ದು. ಬಿ ಎಸ್ ಸಿ ಸ್ಟ್ಯಾಂಡರ್ಡ್ ಅಂದರೆ ಇಷ್ಟು, ಎಸ್ ಎಲ್ ಸಿ ಸ್ಟ್ಯಾಂಡರ್ಡ್ ಅಂದರೆ ಇಷ್ಟು, ಡಿಗ್ರಿ ಅಂದರೆ ಹೀಗಿರಬೇಕು, ಒಂದು ಕಲ್ಪನೆ ಇದೆ. ಪುಸ್ತಕಗಳು ಬದಲಾದ ಮಾತ್ರಕ್ಕೇನೆ ಆ ಕಾನ್ಸೆಪ್ಟ್ ಬದಲಾಗೋ ಸಾಧ್ಯತೆ ಇಲ್ಲ. ಇದನ್ನು ಯೋಚನೆ ಮಾಡಿದರೆ ಯಾವ ಮೌಲ್ಯದ ಬಗ್ಗೆ ಅರ್ಜುನ ಯೋಚನೆ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಮೌಲ್ಯಗಳು ಹೋಗಬಾರದು. ಉಪನಿಷತ್ತಿನಲ್ಲಿ ಹೇಳಬೇಕಾದರೆ ನೂರಾರು ಉಪದೇಶ ಮಾಡೋದಿಲ್ಲ ಅವರು. ಸತ್ಯಂವಾದ, ಧರ್ಮಂಚರ, ಮಾತೃದೇವೋಹವ, ಪಿತೃದೇವೋಹವ, ಎಂಥ ಮಾತುಗಳು ಅಂದರೆ ಕಾಲ ಎಷ್ಟು ದಿವಸ ಬೇಕಾದರೂ ಆಗಲಿ, ಎಷ್ಟು ಕೋಟಿ ವರ್ಷಗಳು ಬೇಕಾದರೂ ಆಗಲಿ, ಇವುಗಳ ಮೌಲ್ಯದಲ್ಲಿ ಬದಲಾವಣೆ ಆಗೋದೇ ಇಲ್ಲ. ಯಾವುದಾದ್ರು ಕಾಲ ಬರ್ತು ಊಹಿಸಬಹುದಾ ನಾವು? ಸತ್ಯಂವಾದ ಅನ್ನೋದು ಔಟ್ಡೇಟೆಡ್ ಅಂತ ಯಾರು ಹೇಳಕ್ಕೆ ಸಾಧ್ಯ ಉಂಟಾ? ಎಂಥ ಕಳ್ಳನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸತ್ಯಂವಾದ ಅನ್ನೋ ಮಾತನ್ನು ಬಾರಿ ಬಾರಿ ಕಳ್ಳರು ಉಪಯೋಗಿಸ್ತಾರೆ, ಶ್ರೇಷ್ಠ ವ್ಯಕ್ತಿಗಳು ಉಪಯೋಗಿಸ್ತಾರೆ. ಕಳ್ಳರಲ್ಲೂ ಸತ್ಯದ ಕಾನ್ಸೆಪ್ಟ್ ಇರುತ್ತೆ. ಕಳ್ಳತನಕ್ಕೆ ಹೋಗಿದ್ದೆಲ್ಲ ನಿಜವಾಗ್ಲೂ ಹೇಳಿ ಎಷ್ಟು ಕದ್ಕೊಂಬಂದಿ ಅಂತ ಕೇಳ್ತಾನೆ ಪಾಪ. ಮಾಡಿರೋದೇ ಕಳ್ಳತನ, ಅದು ನಿಜವಾಗಿ ಹೇಳ್ಬೇಕಂತೆ. ಮತ್ತೆ ಎಷ್ಟು ಕದ್ದಿದ್ದು ಹೇಳು, ನಿನ್ನ ಪಾಲು ನನ್ನ ಪಾಲು ಸರಿಯಾಗಿ ಕೊಟ್ಟಿದ್ದೀಯಾ, ಆ ಮನೆಗೆ ಸರಿಯಾಗಿ ಹೋಗಿದ್ದೀಯಾ? ನೋಡಿ ತಮಾಷೆ, ಸರಿ ಅನ್ನೋ ಕಾನ್ಸೆಪ್ಟ್ ಬಿಡ್ಲಕ್ಕೆ ಆಗೋದೇ ಇಲ್ಲ. ಅದರ ಸತ್ಯದ ಕಾನ್ಸೆಪ್ಟ್ ಬಿಡ್ಲಕ್ಕೆ ಆಗೋದೇ ಇಲ್ಲ. ಧರ್ಮಂಚರ, ನೋಡು ನ್ಯಾಯವಾಗಿ ನಡ್ಕೋ. ನ್ಯಾಯದ ಸ್ವರೂಪ ಬಗ್ಗೆ ಏನೋ ತಿಳ್ಕೊಂಡ್ಬಿಡ್ತಾರೆ, ನ್ಯಾಯದ ಕಾನ್ಸೆಪ್ಟ್ ಬದಲಾಗೋದೇ ಇಲ್ಲ. ಇದನ್ನು ಸನಾತನ ಧರ್ಮ ಅಂತ ಕರೀತಾರೆ. ಇದನ್ನು ಬಿಟ್ಟು ಯೋಚನೆ ಮಾಡಲಿಕ್ಕೆ ಎಂದರೆ ಸಾಧ್ಯ ಇದೇನು? ಎಂದೆಂದೂ ಸಾಧ್ಯ ಇಲ್ಲ, ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಎಷ್ಟು ಅನ್ಯಾಯದ ಪೂರ್ತಿ ಪ್ರಮಾಣದಲ್ಲಿ ತುಂಬಿದರೂ ಕೂಡ, ಇವಳ ಸ್ವರೂಪ ಬದಲಾದರೂ ಕೂಡ, ಆ ಒಟ್ಟು ಅದರ ಪರಿಕಲ್ಪನೆ ಬದಲಾಗಿ ಸಾಧ್ಯ ಇಲ್ಲ. ಅರ್ಜುನ ಇದ್ರ ಬಗ್ಗೆ ಮಾತಾಡ್ತಾ ಇರೋ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಹ ಸನಾತನಾಹ. ಇವತ್ತು ನಮ್ಮ ಜನ ತಿಳ್ಕೊಂಡಿದ್ದೇನು ಗೊತ್ತಾ, ಧರ್ಮಗಳು ಅಂದರೆ ಬಾಹ್ಯ ಧರ್ಮಗಳನ್ನೇ ಧರ್ಮ ಅಂತ ಭಾವಿಸಿದ್ದೇ ನಮ್ಮ ಧರ್ಮದ ಅವನತಿಗೆ ಕಾರಣವಾಯಿತು. ಬಾಹ್ಯ ಧರ್ಮಗಳನ್ನೇ ಧರ್ಮ ಅಂತ ಭಾವಿಸಿಬಿಟ್ಟು ಕೆಲವರು ಮಾಡಿದ್ದೇನು ನೋಡಿ, ಏನಾರ ಮಾಡ್ಕೊಂಡು ಹೋಗಿ ಯೂನಿಫಾರ್ಮ್ ಇಸ್ತಿದ್ರೆ ಆಯ್ತಷ್ಟೇ. ಈ ಕಾನ್ಸೆಪ್ಟ್ ಮಾಡಿ ಏನೇನು ತಿಳ್ಕೊಂಡ್ಬಿಟ್ಟು, ಈ ಧರ್ಮ ಇಷ್ಟೇ ಆಗೋದಾದರೆ ನಾವು ಸಾಕಷ್ಟು ಹಾಳು ಮಾಡಲಿಕ್ಕೆ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು. ಧರ್ಮ ಅದಲ್ಲ, ಧರ್ಮದ ಒಳರೂಪ ಬೇರೆ, ಹೊರರೂಪ ಬೇರೆ. ಹೊರರೂಪ ಕಾಲಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಮನುಸ್ಮೃತಿಯಲ್ಲೇ ಈ ಮಾತು ಬರುತ್ತೆ. ಮನುಸ್ಮೃತಿ ಈ ಮಾತನ್ನು ಒತ್ತಿ ಹೇಳುತ್ತೆ. ಯಸ್ಮಿನ್ ದೇಶೆ ಯ ಆಚಾರ ಪಾರಂಪರ್ಯ ಕ್ರಮಾಗತಃ. ನಾವು ಯಾವ ದೇಶಕ್ಕೆ ಹೋಗ್ತೇವೋ, ಯಾವ ಸ್ಥಳದಲ್ಲಿರ್ತೇವೆ, ಯಾವ ನಮ್ಮ ಪರಿಸರದಲ್ಲಿ ವಾಸ ಮಾಡ್ತೇವೆ, ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಧರ್ಮಾಚರಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿಬಿಡುತ್ತೆ. ಬಾಹ್ಯ ಧರ್ಮಗಳಲ್ಲಿ ಹೊಂದಾಣಿಕೆಗೆ ಪ್ರಯತ್ನ ಪಟ್ಟರೆ ಏನೂ ತಪ್ಪಲ್ಲ, ಆದರೆ ಆಂತರಿಕ ಧರ್ಮದಲ್ಲಿ ಹೊಂದಾಣಿಕೆ ಸಾಧ್ಯ ಇಲ್ಲ. ಮೌಲಿಕವಾದ ಧರ್ಮ ಇದೆಯಲ್ಲ, ಅದು ಎಂದೂ ಬದಲಾವಣೆಯಲ್ಲಿ ಸಾಧ್ಯ ಇಲ್ಲ. ಇದನ್ನು ಗುರುತಿಸಿದರೆ ಸನಾತನ ಧರ್ಮಗಳ ಬಗ್ಗೆ ನಾವು ಹೊಸ ರೀತಿ ಯೋಚನೆ ಮಾಡಲಿಕ್ಕೆ ಬರುತ್ತೆ. ನಾನು ನಿತ್ಯ ಧರ್ಮದಲ್ಲಿ ಏನೇ ವಿಚಾರ ಮಾಡ್ತಿರಲಿ, ಎರಡನ್ನು ಉಳಿಸಿಕೊಳ್ಬೇಕಾದ್ದು ಸಾಮಾನ್ಯವಾದ ಕರ್ತವ್ಯ. ಆದರೆ ಹೊರಗಿಂದ ಬದಲಾಗ್ತಾ ಇರುತ್ತಾದ್ದರಿಂದ ಅದನ್ನು ಸಮಯ ಬಂದಾಗ ನಾವು ಹೊಂದಾಣಿಕೆ ಹೊಂದಿಕೊಂಡ್ರೆ ತಪ್ಪಲ್ಲ. ಆದರೆ ಧರ್ಮದ ಒಳದ ಭಾಗ ಇದೆಯಲ್ಲ, ಅದು ಹೋದ್ರೆ ಹೊರಟೋಯ್ತು. ಅದಕ್ಕೆ ದಾಸರಾಯರೊಂದು ಮಾತು ಹೇಳ್ತಾರೆ, ಪುರಂದರದಾಸ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರಮವನ್ನು ತಿಳಿದು ಆಚರಿಸಬೇಕು ಅಂತ ಹೇಳಿದ್ದಾರೆ. ಧರ್ಮ ಆಚರಿಸಬೇಕು, ಅದರ ಹಿಂದಿನ ಮರ್ಮವನ್ನ ಯಾವ ಕಾಲಕ್ಕೂ ಮರೆಯಬಾರದು. ಮರ್ಮವೇ ಸನಾತನತ್ವ ಇದೆಯಲ್ಲ, ಅದೇ ಅದರ ಮರ್ಮ. ಅದು ನಾಶವಾಗುತ್ತೆ ಕೃಷ್ಣ, ಅದಕ್ಕೆ ನಾನು ಕುಲಕ್ಷಯದ ಬಗ್ಗೆ ಗಾಬರಿಯಾಗ್ತೇನೆ ಅಂತ ಹೇಳಿದ್ದಾರೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಹ ಸನಾತನಾಹ. ಇನ್ನು ಜನ ಏನು ಹೇಳಬಹುದು, ಅಲ್ಲ ಕುಲ ಹೋಗಲಿ ಧರ್ಮ ಯಾಕೆ ಉಳ್ಕೊಳ್ಬಾರ್ದು ಪ್ರಶ್ನೆ ಮಾಡಬಹುದು. ಕುಲ ಹೋಗಲಿ ಧರ್ಮ ಉಳಿಸಿಬಿಟ್ರೆ, ಕುಲ ಹೋದ್ರೆ ಹೋಗಲಿ ಅಂತ ಹೇಳಿದರೆ ಅದು ಹೇಗಾಗುತ್ತೆ ಈ ಮಾತು ಅಂದರೆ, ಬಲ್ಪ್ ಹೊಡೆದ್ರೆ ಹೊಡಿಲಿ ನಮಗೆ ಬೆಳಕು ಬಂದರೆ ಸಾಕಲ್ಲ ಅಂತ ಹೇಳಿದರೆ ಹಾಗಾಗುತ್ತೆ. ಬಲ್ಬ್ ಪಡೆದ್ರೂ ಪರವಾಗಿಲ್ಲ, ಬೆಳಕಾಕಿರಬಾರದು ನಮಗೆ. ಆದರೆ ಯದ್ಯಪಿ ಬಲ್ಬೇ ಬೆಳಕಲ್ಲ, ಆದ್ರೆ ಬೆಳಕು ಬೆಳಕು ಬಲ್ಬಿನ ಮಾಧ್ಯಮ ಬೇಕು. ಬಲ್ಬಿನ ಮಾಧ್ಯಮ ಇಲ್ಲದೆ ಹೋದರೆ ಬೆಳಕು ಬರಲಿಕ್ಕಾಗೋದಿಲ್ಲ. ಆದರೆ ಬಲ್ಬೇ ಬೆಳಕಲ್ಲ, ಇದು ಅರ್ಥ ಮಾಡ್ಕೊಂಡು ಬಿಟ್ರೆ ಧರ್ಮದ ಹೊರ ರೂಪ ಬಲ್ಬ್ ಇದ್ದ ಹಾಗೆ, ಅದರ ಒಳ ರೂಪ ಒಳಗಿರೋ ಕರೆಂಟ್ ಇದ್ದ ಹಾಗೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಧರ್ಮ ಇವತ್ತು ನಾವು ಯಾರಿಗೆ ಉಪಯೋಗಿಸ್ತಿದ್ದೇವೆ ಅಂದರೆ ನಿಸ್ಸತ್ವವಾದ ಧರ್ಮ, ಅದರೊಳಗೆ ಅಂತಸ್ತತ್ವನೇ ಇಲ್ಲ, ಬರೀ ಬಾಹ್ಯ ಧರ್ಮ. ಅದು ಜನ ಹೇಳ್ತಾರೆ ಇದು ಧರ್ಮ ಇದ್ರಷ್ಟು ಹೋದಷ್ಟು ಜನ ಬೈದು ಬಿಡ್ತಾರೆ ಅಷ್ಟೇ. ಎಷ್ಟು ಸ್ವಿಚ್ ಹಾಕಿದ್ರು ಕರೆಂಟ್ ಬರ್ದ ಹೋದ್ರೆ ಬಲ್ಬ್ ಹೊಡೆದ್ರು ಅಷ್ಟೇ ಇದ್ರು ಅಷ್ಟೇ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಅದ್ರ ಹಾಕಿದಾಗ ಬೆಳಕು ಬಂದಾಗ ಗೊತ್ತಾಗುತ್ತೆ ಪ್ರಿಸರ್ವ್ ಮಾಡಿದ್ರೆ ಏನು ಮಹತ್ವ ಇದೆ ಅಂತ. ಆ ದೃಷ್ಟಿಯಲ್ಲಿ ಧರ್ಮ ಅನ್ನೋದು ಅತ್ಯಂತ ಮುಖ್ಯವಾದ ಮಾತು. ಕೆಲವು ವಸ್ತುಗಳು ನಮಗೆ ಬೇಕು, ಆ ವಸ್ತು ಬೇಕು ಅಂತ ಹೇಳಿದ್ದಕ್ಕೋಸ್ಕರ ಕೆಲವು ಬೇರೆ ಪದಾರ್ಥಗಳು ಬೇಕು. ನಮಗೆ ಹಾಲು ಬೇಕು, ಪಾತ್ರೆ ಅಲ್ಲ. ಆದರೆ ಹಾಲನ್ನು ಹಾಗೆ ತರಲಿಕ್ಕೆ ಬರೋದಿಲ್ಲ, ಅದಕ್ಕೆ ಪಾತ್ರೆ ಬೇಕಷ್ಟೇ. ಹಾಲು ಸನಾತನವಾದದ್ದು, ಪಾತ್ರೆ ಬದಲಾಗುತ್ತೆ. ಈ ಪಾತ್ರೆ ಆದೀತು, ಮತ್ತೊಂದು ಪಾತ್ರೆ ಆದೀತು, ಹಾಲು ಮಾತ್ರ ಅದೇ ಆಗಬೇಕಾಗಿ. ಇವತ್ತು ಪದಾರ್ಥ ಹಾಲು ಮೊದಲಾದ ಪದಾರ್ಥಗಳನ್ನು ನಾವು ಈ ಕಂಟೈನರ್ನಿಂದ ಹೇಗೆ ಉಪಯೋಗಿಸಕ್ಕೆ ಬರೋದಿಲ್ವೋ, ಸನಾತನ ಧರ್ಮಗಳನ್ನು ಹೊರಧರ್ಮಗಳ ಆಸರೆ ಇಲ್ಲದೆ ಉಪಯೋಗಿಸಕ್ಕೆ ಬರೋದಿಲ್ಲ. ಅದು ಯಾವುದು ಅಂದರೆ ಕುಲಗಳಿಂದ ಸಂರಕ್ಷಣೆ ಆಗಬೇಕು. ಕುಲಗಳನ್ನು ಆಶ್ರಯಿಸಿ ಆ ಧರ್ಮ ಉಳ್ಕೊಂಡಿರುತ್ತೆ. ಇದನ್ನು ನಾವು ಹೆಚ್ಚು ಅರ್ಥ ಮಾಡಿಕೊಳ್ಳೋದಕ್ಕೆ ಹೊರಟ್ರೆ ನಮ್ಮ ನಿತ್ಯ ಜೀವನದಲ್ಲಿ ಮಹತ್ವ ಗೊತ್ತಾಗುತ್ತೆ. ನಾವು ಜ್ಞಾನ ಅಜ್ಞಾನ ಅಂತ ಹೇಳ್ತೇವೆ, ಬರೀ ಜ್ಞಾನ ತೋರಿಸೋಕೆ ಯಾರಿಗಾರು ಬರುತ್ತಾ ಇವತ್ತು? ಸಾಧ್ಯನೇ ಇಲ್ಲ. ಜ್ಞಾನಿಗಳ ಮೂಲಕ ಜ್ಞಾನ ಕಾಣಬೇಕೆ ಹೊರತು ದಿಸ್ ಈಸ್ ನಾಲೆಡ್ಜ್ ಅಂತ ತೋರಿಸೋಕೆ ಸಾಧ್ಯ ಉಂಟೇನು? ಸಾಧ್ಯವೇ ಇಲ್ಲ. ಮಾಡೋದನ್ನ ಯಾರಾದ್ರು ತೋರಿಸ್ತಾ ಆಲ್ಟ್ ತೋರಿಸ್ಬೇಕು, ಆಲ್ಟನ್ ತೋರಿಸ್ತಾರೆ ನೋಡಿ ಇದು ಆಲ್ಟ್ ಅವು ಹೌದಾ ಅಂತ ಕೇಳುತ್ತಾರೆ. ಎಲ್ಲಿದೆ ಅವ್ರ ತಲೆಯ ಆಲ್ಟ್ ತೋರ್ಸಕ್ ಬರೋದಿಲ್ಲ, ಅವನು ಬರದಾಗಷ್ಟೇ ನಮಗೆ ಕಾಣೋದು. ಅವನು ಬರದಾಗ ಅವನ ಕಲಾ ಅವರ ಕಲೆಯ ನೈಪುಣ್ಯ ನಮಗೆ ತಿಳಿಯುತ್ತೆ. ಪ್ರತಿಯೊಂದು ಪದಾರ್ಥವೂ ಹಾಗೆ, ಅದು ಗೊತ್ತಾಗೋದಾಗಿದ್ರೆ ನಮಗೆ ಜ್ಞಾನ ಕಣ್ಣಿಗೆ ಕಾಣೋ ಪದಾರ್ಥವಾಗಿದ್ರೆ ನಿಜವಾಗ್ಲೂ ಏನೇನೋ ಆಗಿ ಹೋಗ್ತಾ ಇದೆ. ಜ್ಞಾನ ಕಣ್ಣಿಗೆ ಕಾಣೋದಿಲ್ಲ, ಧರ್ಮನು ಕಣ್ಣಿಗೆ ಕಾಣೋದಿಲ್ಲ. ಜ್ಞಾನ ಜ್ಞಾನಿಗಳ ಮೂಲಕ ಗ್ರಂಥಗಳ ಮೂಲಕ ಸಂರಕ್ಷಣೆಯಾಗಿ ಬರಬೇಕು, ಧರ್ಮ ಕುಲಗಳ ಮೂಲಕ ಸಂರಕ್ಷಣೆಯಾಗಿ ಬರಬೇಕು. ಅದಕ್ಕೆ ಧರ್ಮ ಸಂರಕ್ಷಣೆ ಅಂದ್ರೆ ಒಂದೇ, ಕುಲ ಸಂರಕ್ಷಣೆ ಅಂದ್ರೆ ಒಂದೇ. ಯಾರು ಕುಲಗಳನ್ನು ಸರಿಯಾಗಿ ಉಳಿಸಿಕೊಳ್ಳುತ್ತಾರೆ ಅವರು ಧರ್ಮವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತೆ, ಇದ್ರ ಸಾಧ್ಯವಾಗೋದೇ ಇಲ್ಲ. ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಅಭಿಭವತ್ಯುತ ಮುಂದುವರಿಸ್ತಾರೆ. ಯಾವಾಗ ಸನಾತನ ಧರ್ಮಗಳು ನಾಶವಾಗುತ್ತಲ್ಲ ಆಗ ತುಂಬ ಇದಾಗುತ್ತೆ. ಉದಾಹರಣೆ ನಮ್ಮಲ್ಲಿ ನೋಡಿಬೇಕಾದ್ರೆ, ತುಂಬ ಓದಿರ್ತಾನೆ, ಯಾರೋ ದೊಡ್ಡವರು ಮನೆ ಬಂದಿರ್ತಾರೆ, ತುಂಬ ಓದಿದ ಮಗ ಬರ್ತಾನೆ, ಬರೀ ಓದಿಲ್ಲ ದೊಡ್ಡ ಕೆಲಸದಲ್ಲಿ ಬೇರೆ ಇರ್ತಾನೆ, ತಂದೆ ಪರಿಚಯ ಮಾಡಿಕೊಡ್ತಾನೆ, ನೋಡು ನನ್ನ ಸ್ನೇಹಿತರು ಇವರು, ಇಬ್ಬರು ಜೊತೆಗೆ ನಾವು ಇದ್ವಿ ಅಂತ ಹೇಳಿದ ತಕ್ಷಣ ಅವನೇನು ಮಾಡ್ತಾನೆ, ನಮಸ್ಕಾರ ಅಂತ ಗೌರವಿಸ್ತಾರೆ. ಅವ್ರಿಗೆ ಭಾರಿ ಖುಷಿಯಾಗಿಬಿಡುತ್ತೆ, ನಿಮ್ಮ ಹುಡುಗ ಇಷ್ಟು ಓದಿದ್ರು ಈ ಧರ್ಮ ಬಿಟ್ಟಿಲ್ಲ ನೋಡಿದರೆ ಪಾಪ ಅಂತ ಹೇಳ್ತಾರೆ. ಇಷ್ಟು ಓದಿದ್ರು ಕೂಡ ದೊಡ್ಡವ್ರನ್ನ ಗೌರವಿಸ್ಬೇಕನ್ನೋ ಧರ್ಮ ಬಿಟ್ಟಿಲ್ವಲ್ಲ, ನನಗಿದು ಭಾರಿ ಖುಷಿಯಾಯಿತು ಅಂತ ಹೇಳಿದ ತಕ್ಷಣ ಅವನು ಇದ್ದರೆ ಇರ್ಬೋದು ಅಂತ ಆ ಕಡೆ ಓಡಿಬಿಟ್ರೆ ಏನು ಮಾಡಬೇಕಾಗತ್ತೆ? ಇಷ್ಟು ಓದಿದ್ದಾನೆ ಇವನು ತಿಳುವಳಿಕೆ ಇಲ್ಲ ಅಂತ ಅರ್ಥ ಆಗುತ್ತೆ. ಇಷ್ಟೆಲ್ಲ ಓದಿದ್ದಾನೆ ತಿಳುವಳಿಕೆ ಇಲ್ಲ ಅವನಿಗೆ. ಇದನ್ನೇ ಶ್ವೇತಕೇತುವನ್ನು ಕಂಡು ಉದ್ದಾಲಕರು ಹೇಳಿದ ಮಾತಿತ್ತು. ನಿನ್ನೆ ಹೇಳಿದೆ, 12 ವರ್ಷದ ಮಗನಿಗೆ ಹೇಳಿದರು, ಏನಯ್ಯ ಶ್ವೇತಕೇತು, ನಮ್ಮ ಮನೆಯೊಳಗೆ ವೇದಾಧ್ಯಯನ ಮಾಡದೆ ಒಬ್ಬರೂ ಇರಲಿಲ್ಲ, ನೀನೊಬ್ಬನು ಹೀಗೆ ಕಾಲ ಕಳೀತೀಯಲ್ಲ ಅಂತ ಹೇಳಿದ ತಕ್ಷಣ ಮನೆ ಬಿಟ್ಟು ಹೊರಟೇ ಬಿಟ್ಟವು. 12 ವರ್ಷವಾದ ಮೇಲೆ ಬಂದ, ಬಂದವನು ಎದುರು ನಿಂತ್ಕೊಂಡ. ಅವನು ವಯಸ್ಸಿನಲ್ಲಿ ದೊಡ್ಡವನಾಗಿದ್ದಾನೆ, ದೇಹದಲ್ಲಿ ಬೆಳೆದು ಬಿಟ್ಟಿದ್ದಾನೆ, ಓದಿದ ಕಡೆ ಬೇರೆ ಕಾಣಿಸ್ತಾ ಇದೆ. ಬಂದು ನಿಂತ್ಕೊಂಡ. ಹೇಗೆ ನಿಂತ್ಕೊಂಡ ಅಂತ ಹೇಳ್ತಾರೆ ಉಪನಿಷತ್ತಿನೊಳಗೆ, ಸ್ತಬ್ಧ ಏಯಾಯ, ಸ್ತಬ್ಧನಾಗಿ ನಿಂತನಂತೆ. ಸ್ತಬ್ಧ ಅನ್ನೋದಕ್ಕೆ ಎಲ್ಲ ಭಾಷ್ಯಕಾರ ಅರ್ಥ ಒಂದೇ, ಅಪ್ರಣತ ಸ್ವಭಾವ. ತಂದೆಗೂ ನಮಸ್ಕಾರ ಮಾಡಿಕೊಳ್ಳೋದು ಹಾಗೆ ನಿಂತುಬಿಟ್ಟಂತೆ ಬಂದುಬಿಟ್ಟು. ಏನಪ್ಪಾ ಅಂತ ಬಂದಂತ ಹಾಗೆ. ತಂದೆ ಭಾರಿ ಬುದ್ಧಿವಂತ ತಂದೆ, ತಕ್ಷಣ ಅರ್ಥ ಆಯಿತು ಇವನು ಸಾಕಷ್ಟು ಓದಿದ್ದಾನೆ, ತಿಳ್ಕೊಂಡೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಅಂದರೆ ಓದೋದಕ್ಕೂ ತಿಳ್ಕೊಳ್ಳೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಸುಮ್ಮನೆ ಸಾಕಷ್ಟು ಓದ್ಬಿಟ್ಟಿದ್ದಾನೆ ಪಾಪ, ಅವನಿಗೆ ತಿಳ್ಕೊಂಡೇ ಇಲ್ಲ. ಆ ಮಾತನ್ನು ಕೇಳಿಯೇ ಬಿಡ್ತಾರ ಅವರು. ಏನು ಶ್ವೇತಕೇತು ಎಲ್ಲ ಓದಿಬಿಟ್ಟಿಯ ಅಂತ ಕೇಳಿದ್ರಂತೆ. ಓ ಎಲ್ಲ ಓದಿಬಿಟ್ಟಿದ್ದೇನೆ. ಓಹ್ ಅದನ್ನು ಓದಿಬಿಟ್ಟಿಯ ಅಂದ್ರಂತೆ. ಅದನ್ನು ಅಂತ ತಕ್ಷಣ ಅವನಿಗೆ ಆಶ್ಚರ್ಯ ಆಯ್ತು. ಒಂದನ್ನೇ ಎಷ್ಟೊಂದು ಓದಿದ್ದೇನೆ ಅದನ್ನು ಅಂತ ಯಾವ್ದು ಕೇಳ್ತಾರೆ ಇವರು? ಏನು ಅಂತ ಕೇಳ್ತಾರೆ? ಏನ ಏಕೇನ ವಿಜ್ಞಾತೇನ, ಯಾವ ಒಂದನ್ನು ತಿಳ್ಕೊಂಡ್ರೆ ಸರ್ವವಿಧ ವಿಜ್ಞಾತಂ ಭವತಿ, ಇಡೀ ಎಲ್ಲವೂ ತಿಳಿಯಲ್ಪಟ್ಟಂತೆ ಆಗುತ್ತಲ್ಲ. ಒಂದರ ತಿಳುವಳಿಕೆಯಿಂದ ಉಳಿದೆಲ್ಲ ಪದಾರ್ಥಗಳು ಕೂಡ ತಿಳಿಯಲ್ಪಟ್ಟಂತೆ ಆಗುತ್ತಲ್ಲ, ಅದೊಂದು ತಿಳ್ಕೊಂಡ್ಬಿಟ್ಟಿ ಅಂದ್ರಂತೆ. ತಕ್ಷಣ ಅವನಿಗೆ ಶಾಕ್ ಆಗಿಬಿಡುತ್ತೆ. ಇದೇನಿದು? ಒಂದನ್ನು ತಿಳ್ಕೊಂಡ್ರೆ ಒಂದು ತಿಳಿಯುತ್ತೆ, ಎರಡನ್ನು ತಿಳ್ಕೊಂಡ್ರೆ ಎರಡು ತಿಳಿಯುತ್ತೆ, ಹತ್ತನ್ನು ತಿಳ್ಕೊಂಡ್ರೆ ಹತ್ತು ತಿಳಿಯುತ್ತೆ, ಒಂದು ತಿಳ್ಕೊಂಡು ಎಲ್ಲ ತಿಳಿಯುತ್ತೆ ಅಂತಾರಲ್ಲ. ಅವನಿಗೆ ಆ ಕ್ಷಣ ಪೆಟ್ಟು ಬಿದ್ದಾಗಾಯ್ತಂತೆ. ಮುಂದೆ ವಿವರಣೆ ಕೊಡ್ತಾ ಹೋಗ್ತಾರೆ. ಆಮೇಲೆ ಹೇಳ್ತಾರಪ್ಪ, ಬಹುಶಃ ನಾನು ಹೇಳಿಕೊಟ್ಟವ್ರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ, ನೀನು ನಾನು ಹೇಳು ಅಂತ ಕೇಳುತ್ತ. ಅದನ್ನು ನಮಸ್ಕಾರ ಮಾಡದೆ ನಿಂತಿದ್ದ ವ್ಯಕ್ತಿ ಆಮೇಲೆ ತಲೆಬಾಗಿ ಬಿಡ್ತಾನೆ. ಇದು ಯಾತಕ್ಕೆ ಹೇಳಿದ್ದಿದ್ದನ, ಅಷ್ಟು ಓದಿದ್ದ, ಅದು ಸಂಸ್ಕಾರ ಬಂದಿರಲಿಲ್ಲ. ಸನಾತನ ಧರ್ಮ ಅಂದರೆ ಯಾವುದು ಅಂದರೆ, ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾ ಧನಮಾಪ್ನೋತಿ ಧನಾಧರ್ಮಂ ತತಃಸುಖಂ ಅಂತ ಸುಭಾಷಿತ. ಮತ್ತೆ ಹೇಳ್ತಾರೆ, ವಿನಯೋಹಿ ಭೂಷಯತಿ ಸರ್ವರಸಂ. ವಿದ್ಯೆ ನಮಗೆ ಕಣ್ಣಿ ಕಾಣದಿಲ್ವಂತೆ, ಏನು ಕಾಣುತ್ತೆ ಅಂದರೆ ವಿನಯ ಕಣ್ಣಿ ಕಾಣುತ್ತೆ ತಕ್ಷಣ. ವಿನಯ ಒಬ್ಬ ತುಂಬ ವಿದ್ಯಾವಂತ ಇರಬೇಕು ನೋಡಿದರೆ ವಿನಯ, ಅವನು ನಡವಳಿಕೆ ನೋಡಿದ ತಕ್ಷಣ ವಿದ್ಯಾವಂತ ಅಂತ ಗೊತ್ತಾಗಬೇಕು. ಸರ್ಟಿಫಿಕೇಟ್ ನೋಡಿ ವಿದ್ಯೆ ಗೊತ್ತಾಗಬಾರದು, ನಡವಳಿಕೆ ನೋಡಿ ಗೊತ್ತಾಗಬೇಕು. ಎಷ್ಟು ಓದ್ದವ್ರು ಕಂಡ ಕಾಣ್ತಾರೆ ಅಂತ ಹೇಳಿದ ತಕ್ಷಣ, ಎಷ್ಟು ಓದ್ದವ್ರು ಕಂಡ ಕಾಣ್ತಾರೆ, ಸುಸಂಸ್ಕೃತ ವ್ಯಕ್ತಿಗಳಾಗಿ ಕಾಣ್ತಾರೆ. ಇಲ್ಲಿ ಯಾವುದೇ ಹಿನ್ನೆಲೆಯಲ್ಲಿ ಬಂತದ್ದು, ಸನಾತನ ಧರ್ಮ ಅಂದರೆ ಅದೇನೆ. ಇವತ್ತು ನಾವು ಎಲ್ಲಿ ಇದನ್ನು ಕಾಣ್ತೇವೆ, ಸನಾತನ ಧರ್ಮ ಉಳ್ಕೊಂಡಿದೆ, ಎಲ್ಲಿ ಇಲ್ಲ ಅದು ಹೊರಟೋಗಿದೆ. ಇವತ್ತು ಪರದೇಶಗಳಲ್ಲಿ ಒಂದು ಧರ್ಮದ ಬಗ್ಗೆ ಹೇಳಿದನಲ್ಲ, ಮಾತೃದೇವೋಹವ ಪಿತೃದೇವೋಹವ, ಈ ಕಾನ್ಸೆಪ್ಟ್ ಇಲ್ಲ. ವಯಸ್ಸಾಗ್ತಿರ್ಲಿಕ್ಕೇನೆ ಯಾವ ಅಲ್ಲಿಯ ಸಂಸ್ಕೃತಿಯಂತೆ ತಂದೆ ತಾಯಿಗಳನ್ನು ಮನೇಲಿ ಇಟ್ಕೊಳ್ಳೋದಿಲ್ಲ ಅವರು. ಹೊರಗಿನ ವ್ಯವಸ್ಥೆನ ಅವ್ರಲ್ಲಿ ಇಟ್ಕೊಳ್ಳೋಗಿಲ್ಲೇ ಇಲ್ಲ ಅವರು. ಇವರು ಹಾಗೇನೆ ಮಕ್ಕಳು ಮನೆ ಇಟ್ಕೊಳ್ಳೋ ಪದ್ಧತಿ ಇಲ್ಲ ಅವರಿಗೆ. ಅವರವರ ತಂದೆ ಎಷ್ಟೇ ಕೋಟ್ಯಾಧೀಶರಾಗಿದ್ದರೂ ಕೂಡ ಮಗ ತನ್ನ ಸಂಪಾದನೆಯಲ್ಲೇ ಓದಬೇಕಂತವ್ರು, ತನ್ನ ಸಂಪಾದನೆಯಲ್ಲೇ ಓದಬೇಕು, ತಾನೇ ಮುಂದೆ ಬರಬೇಕು. ಅದೇ ರೀತಿ ಇವರು ವಯಸ್ಸಾದ್ಮೇಲೆ ತಾವೇ ಬದುಕಬೇಕೇ ಹೊರತು ಮಗ ಅವರು ಸಂರಕ್ಷಣೆ ಮಾಡೋದಿಲ್ಲ. ಇವರು ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳ ಜೊತೆ ಒಟ್ಟಿಗೆನೇ ಇರೋದಿಲ್ಲ ಅಂತ, ಬಂದು ಯಾವಾಗ ಬಂದರೆ ಕ್ಯಾಶುವಲ್ ವಿಸಿಟ್ಟಷ್ಟೇ, ಕೊಟ್ಟು ಹೊರಟೋಗಿ ಬಿಡಬೇಕು. ಅರ್ಜುನ ಏನು ಹೇಳಿದ್ನಲ್ಲ ಅದೇ ನಡೀತಾ ಇರೋದು. ಇವರು ಕುಲ ಸನಾತನ ಧರ್ಮಗಳು ಕೈಬಿಟ್ಟು ಹೋಗ್ತಾ ಇದೆ. ಅದರ ಪರಿಣಾಮ ಏನಂತ ಮುಂದೆ ನೋಡೋಣ. ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಅಭಿಭವತ್ಯುತ. ಆಯಿತು, ಧರ್ಮ ಹೋದರೆ ಹೋಗಲಿ, ಕುಲ ಹೋದರೆ ಹೋಗಲಿ ಅಂತ ಮೊದಲಂದ. ಇಲ್ಲ, ಕುಲ ಹೋದರೆ ಹಾಗಾಗೋದಿಲ್ಲ, ಧರ್ಮನೂ ಹೋಗಿಬಿಡುತ್ತೆ ಅಂತ ಹೇಳಿದ. ನೆಕ್ಸ್ಟ್ ಸ್ಟೆಪ್, ಧರ್ಮನೂ ಹೋದರೆ ಹೋಗಲಿ ಅಂತ ಹೇಳಿದ ಮುಂದೆ, ಧರ್ಮನೂ ಹೋದರೆ ಹೋಗಲಿ. ಅದಕ್ಕೆ ಅರ್ಜುನ ಉತ್ತರ ಕೊಡ್ತಾನೆ, ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಅಭಿಭವತ್ಯುತ. ಧರ್ಮ ಹೋದ ಮೇಲೆ ಆ ಜಾಗ ಖಾಲಿ ಇರೋದಿಲ್ಲ. ಕೃಷ್ಣಂ ಕುಲಂ, ಇಡೀ ಕುಲವನ್ನ ಅಧರ್ಮ ಅಭಿಭವತಿ ಭೂತ, ಅಧರ್ಮ ಮೆಟ್ಟಿ ನಿಲ್ಲುತ್ತದೆ ಅಂತ ಹೇಳಿದ್ದಾರೆ. ಧರ್ಮ ಯಾವಾಗ ಹೋಗುತ್ತೋ ಆ ಜಾಗ ಖಾಲಿ ಉಳಿಯೋದಿಲ್ಲ, ಆ ಜಾಗದಲ್ಲಿ ಅಧರ್ಮ ಪ್ರವೇಶ ಮಾಡಿಬಿಡುತ್ತೆ ಅಂತ ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಮಾತು. ಧರ್ಮ ಹೋಗ್ತಿರ್ಲಿಕ್ಕೆ ಅಧರ್ಮ ಕಾಲಿಡುತ್ತೆ. ಅದು ಹೇಗೆ ಅಂದ್ರೆ, ಬೆಳಕು ಹೋಗ್ತಿರ್ಲಿಕ್ಕೇನೆ ಜಾಗ ಖಾಲಿ ಇರೋದಿಲ್ಲ, ಕತ್ತಲೆ ಬಂದೇ ಬಿಡುತ್ತಾಗಲಿ. ಬೆಳಕು ಹೋಗಿ ಕತ್ತಲೆ ಬರೋದಕ್ಕಿಂತ ಮುಂಚೆ ಒಂದು ಇನ್ಬಿಟ್ವೀನ್ ಒಂದು ಗ್ಯಾಪ್ ಅಂತ ಒಂದಿಲ್ಲ. ಇಮ್ಮಿಡಿಯೇಟ್ ಅದೊಂದು ದೀಪ ಹೋಗ್ತಿರ್ಲಿ, ಕತ್ತಲೆ ಬಂದೇ ಬಿಟ್ಟಿರುತ್ತಾಗಲಿ. 15 ನಿಮಿಷ ಬೇಡ ಅದಕ್ಕೆ ಬರಲಿಕ್ಕೆ, ಆಮೇಲೆ ತಕ್ಷಣ ಬಂದ್ಬಿಡುತ್ತೆ ಇಮಿಡಿಯೇಟ್. ಅದು ಅದು ಎಕ್ಸಾಕ್ಟ್ಲಿ ಆಪೋಸಿಟ್ ಅವು, ಒಂದಿದ್ರೆ ಒಂದಿರೋದೇ ಇಲ್ಲ. ಧರ್ಮ ಯಾವಾಗ ಹೋಗುತ್ತೋ ಅಧರ್ಮ ಕಾಲಿಟ್ಟೇ ಬಿಡುತ್ತೆ ಅಂತ ಹೇಳಿದ್ದಾರೆ. ಈ ಮಾತು ನಮಗೆ ಅರ್ಥ ಆದರೆ ಗೊತ್ತಾಗುತ್ತೆ, ಧರ್ಮ ಹೋದರೆ ಹೋಗಲಿ ಅನ್ನೋ ಮನುಷ್ಯ ಅಧರ್ಮವನ್ನು ಸ್ವಾಗತಿಸಬೇಕಾಗುತ್ತೆ ಅಂತ ಅರ್ಥ. ಧರ್ಮ ಹೋದರೆ ಅಧರ್ಮ ಬರೋದಿರಲಿ, ಒಂದು ಮನೆ ಖಾಲಿ ಆದರೆ ಬಾಡಿಗೆ 20 ಜನ ಕಾಯ್ತಿರ್ತಾರಾಗಲಿ, ಒಂದು ಬಾರಿ ಕಲಿ ಆಗ್ತಿರೋಕ್ಕೆ 20 ಜನ ಅವರು ಕಾಯ್ತಿರಬೇಕಾದ್ರೆ ಇದಕ್ಕೆ ಎಷ್ಟು ಜನ ಕಾಯ್ತಿರಬೇಕು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅಧರ್ಮ ಮುಚ್ಚಿ ಪದ ಎಷ್ಟು ಸ್ವಾರಸ್ಯವಾದ ಪದ ಗೊತ್ತಾ? ಅಧರ್ಮೋ ಅಭಿಭವತ್ಯೂತ, ಅಧರ್ಮ ಮೆಟ್ಟಿ ಬಂದು ಬಿಡುತ್ತೆ, ನುಗ್ಗಿ ಬಂದು ಬಿಡುತ್ತೆ ಅಂತ ಹೇಳ್ತಾರೆ. ಮೆಲ್ಲಗೆ ಬರೋದಿಲ್ಲ, ನುಗ್ಗಿ ಬಂದು ಬಿಡುತ್ತೆ, ಆಮೇಲೆ ಉಳಿಸ್ಲಿಕ್ಕಾಗೋದಿಲ್ಲ. ನಾವಿವತ್ತು ಧರ್ಮನ ಯಾತಕ್ಕೆ ಉಳಿಸ್ಬೇಕು ಅಂದ್ರೆ ಅರ್ಜುನ ಹೇಳ ಹಾಗೆ ನಮಗೆ ಧರ್ಮ ಬೇಡದೇ ಇರಬಹುದು, ಅಧರ್ಮ ಬರಬಾರದು ಅನ್ನೋ ಕಾರಣಕ್ಕಾದ್ರೂ ಕೂಡ ನಾವು ಉಳಿಸ್ಬೇಕು ಅಂತ ಹೇಳಿದ್ದಾರೆ. ಬಸ್ನಲ್ಲಿ ಕೂತಿರ್ತಾರೆ, ಯಾರು ಪಕ್ಕದಲ್ಲಿ ಒಬ್ರು ಕೂತಿರ್ತಾರೆ, ಅವನು ಕೂತರೆ ಆಗಿರ್ತಿರಲ್ಲ ಬೇಜಾರು ಅವನಿಗೆ, ಇವನು ಕೂತು ಬಿಟ್ಟಾರ ಸಂಕಟ ಅವನಿಗೆ. ಆದರೆ ಇನ್ನೊಬ್ಬನ ಯಾರೋ ಬರ್ತಾನೆ ಇವನಿಗಿಂತ ಕೊಳಕ, ಅವನು ಅವನಿಗೆ ಗಾಬರಿ ಆಗುತ್ತೆ, ಇವನು ಇಳಿಬಾ, ಇವನೇ ಕೂತಿರಲಿ ಸ್ವಲ್ಪ ಹೊತ್ತು ಅನ್ಕೊಂಡಿರ್ತಾನ, ಅವನಲ್ಲಿ ಕೂತು ಬಿಡ್ತಾನಂತ ಭಯ ಪಾಪ ಅವನು. ಇವನು ಇಳಿದ್ರೆ ಅವನು ಕೂತು ಬಿಡ್ತಾರೆ, ಬಾಡಿ ಗಲೀಜಾಗಿ ಬಿಡುತ್ತೆ. ಆಮೇಲೆ ಅದಕ್ಕೆಲ್ಲ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ಕುಡಿಸ್ತಿರ್ತಾರೆ, ಮೊದಲು ಬೇಡ ಅಂತ ನೀವು ಕುಡಿ ಅಂತ ಹೇಳಿದ್ದಾರೆ. ಈ ಟ್ಯಾಕ್ಟಿಕ್ಸ್ ಆದ್ರೂ ಉಪಯೋಗಿಸಬೇಕು, ಈ ಸೈಕಾಲಜಿ ನಮಗೆ ಬೇಕಲ್ಲ ಕೊನೆ ಪಕ್ಷ. ನಮಗೆ ಅಧರ್ಮ ಬರಬಾರದು ಅನ್ನೋ ಕಾರಣಕ್ಕಾದ್ರೂ ಧರ್ಮ ಉಳಿಸಿಕೊಳ್ಬೇಕಲ್ಲ. ಇದು ನಮಗೆ ಅರ್ಥವಾದರೆ ಬಹುಶಃ ನಮಗೆ ಅತ್ಯಂತ ರೆಲೆವೆಂಟ್ ಆದ ಮಾತುಗಳಿವೆಲ್ಲ ಕೂಡ. ಇವತ್ತು ನಮಗೆ ಧರ್ಮದ ಅವಶ್ಯಕತೆಯ ಬಗ್ಗೆ ಏನಾದ್ರು ತಿಳ್ಕೊಳ್ಬೇಕು ಅಂತಿದ್ರೆ ಕೃಷ್ಣನ ಉಪದೇಶ ಬೇಡ ನಮಗೆ, ಧರ್ಮ ಅರ್ಜುನ ಉಪದೇಶವೇ ಸಾಕು. ಮೊದಲು ಆ ಮಟ್ಟ ಅರ್ಜುನ ಮುಟ್ಟಿದ್ದೆ ಕೃಷ್ಣ ಮುಂದೆ ಮಾತಾಡೋದು. ಧರ್ಮದ ಮಟ್ಟವನ್ನು ಯಾರು ಮುಟ್ಟಿಲ್ಲ ಅವ್ರ ಜ್ಞಾನದ ಮಟ್ಟ ಮುಟ್ಲಕ್ಕೆ ಆಗೋದೇ ಇಲ್ಲ. ಅರ್ಜುನ ಧರ್ಮದ ಮಟ್ಟವನ್ನು ಮುಟ್ಟಿ ಮಾತಾಡ್ತಿರೋದ್ರಿಂದ ಜ್ಞಾನಕ್ಕೆ ಆತನ ಹೃದಯ ತೆರೆಕೊಳ್ತಾ ಇದೆ. ಆ ದೃಷ್ಟಿಯಿಂದ ಹೇಳುತ್ತಾನೆ, ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಅಭಿಭವತ್ಯುತ. ಅಲ್ಲೂ ಒಂದು ಸ್ವಾರಸ್ಯವಾದ ಮಾತು, ಕುಲಕ್ಕೆ ಅಧರ್ಮ ಬರುತ್ತೆ ಅಷ್ಟೇ ಅಲ್ಲ, ಕುಲಂ ಕೃಷ್ಣಂ ಇಡೀ ಕುಲಕ್ಕೆ ಅಧರ್ಮ ಕವಿದು ಬಿಡುತ್ತದೆ ಅಂತ ಹೇಳುತ್ತಾರೆ. ಒಂದು ದೀಪ ಆರಿಸಿಬಿಟ್ರೆ ಆರಿದ ಜಾಗದಲ್ಲಿ ಮಾತ್ರ ಕತ್ತಲು ಬರೋದಿಲ್ಲ, ದೀಪ ಹೋದ ಜಾಗದಲ್ಲಿ ಮಾತ್ರ ಕತ್ತಲು ಬರೋದಿಲ್ಲ, ಇಡೀ ರೂಮಲ್ಲೇ ಕತ್ತಲು ಶುರುವಾಗಿಬಿಡುತ್ತೆ. ಅದು ಕುಲಂ ಕೃಷ್ಣಂ, ಒಂದು ಧರ್ಮ ಬೆಳಕಿದ್ದಾಗಿ, ಧರ್ಮದ ಜ್ಯೋತಿ ನಂದಿದಾಗ ಅಧರ್ಮದ ಕತ್ತಲೆ ಇಡೀ ಪರಿಸರವನ್ನೇ ಮುಚ್ಚಿಬಿಡುತ್ತೆ ಅಂತ ಹೇಳುತ್ತಾರೆ. ಅಂದರೆ ದೀಪ ಇರೋ ಒಂದೇ ಕಡೆಗೆ, ಆದ್ರೆ ಬೆಳಕು ಇಡೀ ಕೋಣೆಯನ್ನು ಆವರಿಸಿರುತ್ತೆ. ಧರ್ಮ ಹಾಗೆ, ಒಂದು ಕಡೆ ಧರ್ಮ ಇದ್ರೆ ಕುಲದ ತುಂಬ ಬೆಳಗ್ತಾ ಇರುತ್ತೆ ಅಂತ ಹೇಳುತ್ತಾರೆ. ಧರ್ಮ ಒಂದು ಕಡೆಗೆ ಹೋದರೆ ಕುಲ ಪೂರ್ತಿ ಕತ್ತಲೆಯಲ್ಲಿ ಮುಳುಗೋಗುತ್ತೆ ಅಂತ ಹೇಳುತ್ತಾರೆ. ಕುಲ ಪೂರ್ತಿ ಕತ್ತಲೆ ಮುಳುಗೋಗ್ತಾ ಇದೆ. ಮೊನ್ನೆ ಕರೆಂಟ್ ಹೋಗಿದ್ದಕ್ಕೆ ಪೇಪರ್ ನೋಡ್ತಿದ್ರೆ ಉತ್ತರ ಭಾರತದ ಪೂರ್ತಿ ಅಲ್ಲೋಲ ಕಲ್ಲೋಲ, ಕರೆಂಟ್ ಹೋಗಿದ್ದಕ್ಕೆ ಓ ಎಂತ ಗಲಾಟೆ ಆಯ್ತು. ನಿಮಗೆ ಆಶ್ಚರ್ಯ, ಹೊರಗಿನ ಕರೆಂಟ್ ಹೋಗಿದ್ದು ಇಷ್ಟು ಗಲಾಟೆ ಮಾಡ್ತೀರಲ್ಲ, ಒಳಗಿನ ಕರೆಂಟ್ ಹೋಗಿ ಎಷ್ಟೋ ದಿವಸ ಆಗೋಯ್ತಲ್ಲ ಅಂತ ಹೇಳ್ತಾರೆ. ಆಗಲಿ ತಿಂಗಳುಗಟ್ಟಲೆ ವಾರಗಟ್ಟಲೆ ಅಲ್ಲ, ಮತ್ತು ಅಮೆರಿಕಾದಿ ದೇಶಗಳಲ್ಲಿ ಕರೆಂಟ್ ಏನಾದರೂ ಹೋಗಿಬಿಟ್ರೆ ವಾರಗಟ್ಟಲೆ ಒಬ್ಬನು ಬದುಕಿರೋದು ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ. ಅವ್ರು ಬದುಕಿರೋದೆಲ್ಲ ಇದ್ರ ಮೇಲೆ ಇವತ್ತಿನ ದಿವಸ. ಆ ಚಳಿಗೆ ಬದುಕೋಕೆ ಹೀಟರ್ ಬೇಕೇ ಬೇಕು ಅವರಿಗೆ, ಕರೆಂಟ್ ಬೇಕೇ ಬೇಕು ಅದಕ್ಕೆ. ಅದು ಆರ್ಟಿಫಿಷಿಯಲ್ ಇದರಲ್ಲೇ ಬದುಕಲಿಕ್ಕೆ, ಇಲ್ಲ ಬದುಕಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ನಮಗೆ ಅದೆಲ್ಲ ಗೊತ್ತಿದ್ದಾಗ ಧರ್ಮದ ಉಡಿವಿಗೆ ಅಧರ್ಮ ಬರದಂತೆ ನಾವು ಕಾಯಬೇಕಾಗತ್ತೆ. ಧರ್ಮ ಹೋಗ್ತಿರ್ಲಿಕ್ಕೆ ಅಧರ್ಮ ಬಂದೇ ಬಿಡುತ್ತೆ. ಆಯಿತು, ಅಧರ್ಮನೂ ಬರಲಿ, ಅದಕ್ಕೂ ತಯಾರಿದ್ದೇವೆ, ಏನು ಮಾಡಬೇಕೀಗ? ಅದಕ್ಕೂ ಅರ್ಜುನ ಉತ್ತರ ಕೊಡ್ತಾರೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ಅಧರ್ಮ ಯಾವಾಗ ನುಗ್ಗಿ ಬರುತ್ತೋ ಅದರ ಇಂಪ್ಯಾಕ್ಟ್ ಯಾರ ಮೇಲಾಗತ್ತೆ ಗೊತ್ತಾ ಅಂತ ಹೇಳುತ್ತಾರೆ. ಅಧರ್ಮದ ಒಂದು ಪ್ರಭಾವ ಯಾರ ಮೇಲೆ ಬೀಳುತ್ತೆ? ಅರ್ಜುನ ಉತ್ತರ ಅದಕ್ಕೆ, ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ನೋಡಿ, ಮತ್ತೆ ಕೃಷ್ಣ ಅಂತ ಮತ್ತೆ ಪದ ಉಪಯೋಗಿಸ್ತಾನೆ, ಮಧ್ಯೆ ಮಧ್ಯೆ ಕೃಷ್ಣನ ಹೆಸರು ಹೇಳ್ತಾನೇ ಹೋಗ್ತಾನೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ಅಧರ್ಮ ಯಾವಾಗ ಆಕ್ರಮಿಸಿ ಬಿಡುತ್ತೋ ಅದಕ್ಕೆ ಒಳಗಾಗೋದು ಯಾರು ಗೊತ್ತಾ? ಕುಲಸ್ತ್ರೀಯ, ಸ್ತ್ರೀಯರು ಒಳಗಾಗ್ತಾರೆ. ಅಧರ್ಮದ ಒಂದು ಇಂಪ್ಯಾಕ್ಟ್ ಬೀಳೋದು ಯಾರ ಮೇಲೆ? ಹೆಂಗಸರ ಮೇಲೆ ಬೀಳುತ್ತೆ ಅಂತ ಹೇಳುತ್ತಾರೆ. ಇದು ಒಂದು ಮಾರ್ಮಿಕವಾದ ಮಾತು. ಅಧರ್ಮದ ಒಂದು ಒತ್ತಡ ಹೆಂಗಸರ ಮೇಲೆ ಬೀಳುತ್ತೆ. ಅದು ಬರೀ ಬೀಳುತ್ತೆ ಅಂತ ಹೇಳೋದಿಲ್ಲ, ಪ್ರದೃಶ್ಯಂತಿ ಬಹಳ ಭಾರಿ ಶೆಚ್ಚೆ ಕೆಟ್ಟ ಹೋಗಿ ಹೆಂಗಸರು ಕೆಟ್ಟ ಹಾಳಾಗಿ ಹೋಗ್ತಾರೆ ಅಂತ ಅದಕ್ಕೆ ಅರ್ಥ. ಹೆಂಗಸರು ಕೆಟ್ಟ ಹಾಳಾಗಿ ಹೋಗಿಬಿಡ್ತಾರೆ ಅಧರ್ಮ ಬಂದುಬಿಟ್ರೆ. ನಮ್ಮ ಜನಕ್ಕೆ ಒಂಥರ ಹೆಂಗಸರಿಗೆ ಭಾರಿ ಬೇಜಾರಾಗೋ ಪ್ರಸಂಗ ಉಂಟು, ಗಂಡಸರಿಗೆ ಒಂದು ರೀತಿ ಆಗಬಹುದು. ಮತ್ತು ಅಧರ್ಮ ಗಂಡಸರಿಗೆ ಶೋಕ ಕೇಳ್ಬಿಟ್ಟು ಖುಷಿ ಪಟ್ಬಿಡ್ತಾರೆ. ಅದಕ್ಕೆ ಗೊತ್ತಾ ನೋಡಿದ್ರ, ಅಧರ್ಮ ಒಂದು ನಾವು ಏನು ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಕೆಡೋರು ಹೆಂಗಸರು ಅಷ್ಟೇ, ನಮಗೇನಾಗೋದಿಲ್ವಲ್ಲ. ಅದರೊಳಗೆ ಭಗವದ್ಗೀತೆ ಸ್ಪಷ್ಟ ಹೇಳ್ತಾ ಇದೆ, ಅಧರ್ಮದ ಒಂದು ಪೆಟ್ಟು ಹೆಂಗಸರಿಗೆ ಮಾತ್ರ ಹೊರತು ಗಂಡಸರಿಗೆ ಅಂತ ಹೇಳಿಲ್ವಲ್ಲ ಅಲ್ಲಿ. ಆದ್ದರಿಂದ ನಾವು ಪಾರಾದ್ವಿ ಅಂತ ಗಂಡಸರು, ಹೆಂಗಸರು ಸಿಟ್ಟು, ನಮ್ಮ ಮೇಲೆ ಕಣ್ಣು ಹಾಕ್ಬೇಕಾ ಇವರು? ಅಧರ್ಮ ನಮ್ಮ ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಗಂಡಸರಿಗೆ ಅನ್ವಯ ಆಗೋದಿಲ್ಲ. ಹಾಗಿದ್ರೆ ನಮ್ಮಲ್ಲಿ ಕೆಲವು ಮಾತುಗಳು ಆಡ್ತಾ ಇರ್ತಾರೆ, ಗಂಡಸರಿ ದೋಷ ಅಲ್ಲ ಹೆಂಗಸರಿ ದೋಷ ಅಂತ ಕೆಲವು ಮಾತುಗಳು. ಗಂಡಸರಿ ಪರವಾಗಿಲ್ಲ, ಆದರೆ ಹೆಂಗಸರು ಮಾತ್ರ ಮಾಡಬಾರದು ಅಂತ ಕೆಲವು ಒತ್ತು ಕೊಟ್ಟು ಹೇಳೋದು. ಆ ರೀತಿ ಹೇಳಿದ ಕಾಣಿಸ್ತಾ ಇದೆ ಮಾತುಗಳೆಲ್ಲ ಕೂಡ. ಆ ಮಾತಿನ ಅರ್ಥ ಹಾಗಲ್ಲ, ಸ್ವಲ್ಪ ನೋಡಬೇಕು ಅದನ್ನು. ಅದಕ್ಕೆ ಶಾಸ್ತ್ರಾರ್ಥ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಹಿಂದೂ ಮುಂದಿನ ಒಂದು ಶ್ಲೋಕಗಳನ್ನು ಮರಿಬಾರದು ನಾವು. ಅರ್ಜುನ ಹೇಳ್ತಾ ಇದ್ದಾನೆ, ಅಧರ್ಮ ಬಂದಾಗ ಹೆಂಗಸರು ಕೆಡುತ್ತಾರೆ. ಅಧರ್ಮ ಯಾವಾಗ ಬರುತ್ತೆ? ಧರ್ಮ ಹೋದಾಗ. ಧರ್ಮ ಯಾವಾಗ ಹೋಗುತ್ತೆ? ಕುಲಗಳು ಹೋದಾಗ. ಕುಲ ಯಾವಾಗ ಹೋಗುತ್ತೆ? ಈ ಗಂಡಸರು ಸತ್ತಾಗ. ಅರ್ಥ ಮಾಡ್ಕೋಬೇಕು, ಗಂಡಸರು ಸತ್ತ ಕುಲ ಹೋಗುತ್ತೆ ಅಂದಮೇಲೆ ಅಧರ್ಮ ಬಂದಾಗ ಹೆಂಗಸರು ಕೆಡ್ತಾರೆ ಅಂದರೆ ಗಂಡಸರು ಕೆಡೋದಿಲ್ಲ ಅಂತ ಅರ್ಥ ಅಲ್ಲ. ಗಂಡಸರು ಇಲ್ಲೇ ಇಲ್ಲ, ಹೋಗ್ಬಿಟ್ಟಾಗಿದೆ ಈಗಾಗಲೇ. ಆದ್ದರಿಂದ ಗಂಡಸರ ಬಗ್ಗೆ ಹೇಳಲಿಲ್ವೆ ಹೊರತು ಗಂಡಸರು ಆಲ್ ಪ್ರೂಫ್ ಅಂತ ಅರ್ಥ ಅಲ್ಲ. ಅದಕ್ಕೆ ಗಂಡಸರಿಗೆ ಏನು ಆಗೋದೇ ಇಲ್ವೋ ಪಾಪ, ಇವರಿಗೆ ಮಾತ್ರ ತೊಂದರೆ ಅಂತ ಅರ್ಥ ಅಲ್ಲ. ಗಂಡಸರು ಹೋದ ಮೇಲಿನ ಪ್ರಸಂಗ ಹೇಳ್ತಿರೋದು ಈಗಾಗಲೇ. ಯುದ್ಧದಲ್ಲಿ ಒಬ್ಬ ಹೆಂಗಸು ಪಾಲ್ಗೊಂಡಿಲ್ಲ, ಗಮನಿಸ್ಬೇಕು ನಾವು. ಮಹಾಭಾರತ ಯುದ್ಧದೊಳಗೆ ಒಬ್ಬ ಹೆಂಗಸು ಇಲ್ಲ. ಯುದ್ಧ ಶಿಖಂಡಿ ಆಗ ಹೆಂಗಸಲ್ಲ, ಅವನು ಗಂಡಿನ ದೇಹದಲ್ಲಿ ಕೂತವನೇ, ಇನ್ಯಾರು ಹೆಂಗಸರಿಲ್ಲ. ಅಂದ್ರೆ ಸಾಯೋದು ಯಾರೀಗ? ಬರೀ ಗಂಡಸರೇ. ಅಂದಮೇಲೆ ಉಳಿಯೋದು ಯಾರು? ಬರೀ ಹೆಂಗಸರೇ. ಅವ್ರ ಮೇಲೆ ಏನಾಗುತ್ತೆ? ಅಧರ್ಮದ ಒಂದು ಒತ್ತಡ ಬೀಳುತ್ತೆ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗಂಡಸರಿಗೆ ವಿನಾಯಿತಿ ಕೊಟ್ಟ ಆಡಿದ ಮಾತಲ್ಲ ಇದು. ಗಂಡಸರಿಗೆ ಗಂಡಸರಿಗೆ ಅವ್ರ ಮೇಲೆ ಬೀಳುತ್ತಿತ್ತಂತಾನೆ ಅರ್ಥ. ಅದಕ್ಕೆ ಗಂಡಸರ ಮೇಲೆ ವಿನಾಯಿತಿ ಅಲ್ಲ, ಆ ಗಂಡಸರು ಹೋದಾಗ ಉಳಿತಕ್ಕಂಥ ಹೆಂಗಸರು ಅಧರ್ಮಕ್ಕೆ ಒಳಗಾಗ್ತಾರೆ. ಯಾವ ರೀತಿ ಒಳಗಾಗ್ತಾರೆ? ಪ್ರದುಷ್ಯಂತಿ, ಅವರ ಚಾರಿತ್ರ್ಯಕ್ಕೆ ಏಟು ಬೀಳುತ್ತೆ ಅಂತ ಹೇಳಿದ್ದಾರೆ. ಕಂಡ ರೀತಿಯಲ್ಲಿ ಅವರು ಕೊಡಗೋದಲ್ಲ, ಅವರ ಪಾತಿವ್ರತ್ಯಕ್ಕೆ ಪಾವಿತ್ರ್ಯಕ್ಕೆ ಪೆಟ್ಟು ಬೀಳುತ್ತೆ. ಇದನ್ನು ಗಮನಿಸಿ ನೋಡಿದರೆ ಪುರುಷ ರಹಿತವಾದಂತಹ ಸ್ತ್ರೀಯ ಜೀವನದೊಳಗೆ ಎಂಥ ಭಯಂಕರವಾದ ಅಪಾಯ ಕಾದಿದೆ ಅಂತ ಹೇಳಿದ್ದಾರೆ. ಪ್ರದುಷ್ಯಂತಿ ಕುಲ ಸ್ತ್ರೀಯ. ಆ ಕೆಲವರು ಮಾತಾಡಬಹುದು, ಇವತ್ತಂತೂ ಈ ಮಾತಿಗೆ ಅರ್ಥನೇ ಇಲ್ಲ ಅಂದ್ರೆ ಆಗೋಗ್ಬಿಟ್ಟಿದೆ. ಇವತ್ತೇನು ಎರಡನೇ ಮದುವೆ ಮೂರನೇ ಮದುವೆ ಅಮೆರಿಕದಲ್ಲಿ ಕೇಳಿದ್ರೆ ಫಾರಿನರ್ ಕೇಳ್ತೇವಲ್ಲ, ನಮ್ಮಲ್ಲೂ ಹಾಗೇನೆ ಬಲುಬೇಗ ಮದುವೆಗಳು ಬೇಗ ಬೇಗ ಆಗ್ತಾನೆ ಇರ್ತದೆ. ಇನ್ನು ಬಹುಶಃ ಪ್ರಿಂಟ್ ಆಗಿ ಬರೋದೊಂದು ಬಾಕಿ ಅಷ್ಟೇ. ಎರಡನೇ ಮದುವೆ ಬನ್ನಿ, ಮೂರನೇ ಮದುವೆ ಬನ್ನಿ ಅಂತ ಅಧಿಕೃತವಾಗಿ ಕರೆಯೋದೊಂದು ಬಾಕಿ ಇದೆ ಅಷ್ಟೇ. ಹೆಚ್ಚು ಕಡಿಮೆ ಅದು ಒಪ್ಪಿಕೊಂಡು ಆಗಿಬಿಟ್ಟಿದೆ ಈಗಾಗ. ಸಾಮಾನ್ಯವಾಗಿ ಅದನ್ನು ಪತ್ರಿಕೆಗಳ ವೈಭವೀಕರಣವೇ ನಮ್ಮಲ್ಲಿ ಜಾಸ್ತಿ. ಇವತ್ತು ಸರಿಯಾಗಿದ್ದವ್ರ ಬಗ್ಗೆ ಯಾರು ಬರೆಯೋದೇ ಇಲ್ಲ, ತಪ್ಪಿದಾಗ ಬೈ ಬರೆಯೋ ಕಾಲ ಹೊರಟೋಯ್ತು. ಈಗ ಹೊಗಳು ಬರೆಯುತ್ತಾರೆ ಅದನ್ನು ಕೂಡ. ಓ, ಭಾರಿ ಮುಂದುವರೆದ ಜನಾಂಗ ಅಂತ ಅರ್ಥ. ಈ ರೀತಿ ಬಲಬೇಗ ಗಂಡಂದ್ರನ್ನ ಹೆಂಡಂದ್ರ ಬದಲಾಯಿಸ್ತಿದ್ರೆ ಭಾರಿ ಮುಂದುವರೆದವರೊಂದು ಪಟ್ಟಿಗೆ ಸೇರ್ತಕ್ಕಂಥ ಕಾಲದಲ್ಲಿ ಮನುಷ್ಯ ಇದ್ದಾನೆ. ಇವನು ಅರ್ಜುನ ಹೇಳ್ತಾನೆ, ಹೆಂಗಸರು ಹಾಳಾಗಿ ಹೋಗ್ತಾರೆ, ಮತ್ತೆ ಹಾಳಾದ್ರಾಗಲಿ ಅಂತ ಕೇಳಿದ್ರೆ ಹೇಳ್ತಾರೆ, ಯಾರೋ ಹೆಂಗಸರ ಬಗ್ಗೆ ಹೇಳ್ತಾ ಇಲ್ಲ ಕೃಷ್ಣ. ಕುಲಸ್ತ್ರೀಯ ಪದ ಗಮನಿಸ್ಬೇಕು. ಇವತ್ತು ಯಾರೋ ಹುಡುಗ ಫೇಲ್ ಆದ್ರೆ ದುಃಖ ಆಗೋದಿಲ್ಲ, ಬುದ್ಧಿವಂತ ಫೇಲ್ ಆದ್ರೆ ದುಃಖ ಆಗುತ್ತೆ. ಇವತ್ತು ಕ್ಲಾಸ್ ನಡೆದೇ ಹೋದಾಗ ದಡ್ಡ ಹುಡುಗರು ಕ್ಲಾಸ್ ನಡೆದ್ರು ಅಷ್ಟೇ, ನಡೆದೇ ಹೋದ್ರು ಅಷ್ಟೇ ಅವ್ರಿಗೆ ಪಾಪ, ನಡೆದ್ರು ಅಷ್ಟೇ ನಡೆದೇ ಹೋದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ಕ್ಲಾಸಸ್ ಯಾವಾಗ ಸ್ಟಾಪ್ ಆಗುತ್ತಲ್ಲ ಸ್ಟ್ರೈಕಿಗೆ ಬಂದುಬಿಟ್ಟು ತೊಂದರೆ ಆಗೋದು ಯಾರಿಗೆ ಗೊತ್ತಾ? ಬುದ್ಧಿವಂತ ವಿದ್ಯಾರ್ಥಿಗಳಿಗೆ. ಅಧರ್ಮ ಬಂದಾಗ ತೊಂದರೆ ಆಗೋದು ಯಾರಿಗೆ ಗೊತ್ತಾ? ಅದು ಕೇವಲ ಕುಲಸ್ತ್ರೀಯರಿಗೆ ಹೊರತು ಸಾಮಾನ್ಯರಿಗಲ್ಲ. ಸಾಮಾನ್ಯರು ಎಂದೋ ಕೆಟ್ಟ ಹೋಗಿರ್ತಾರ, ಆದ್ದರಿಂದ ಅವ್ರ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಕುಲಸ್ತ್ರೀಯರ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸ್ವಲ್ಪ ಯೋಚನೆ ಮಾಡಿ, ಲೈಟ್ ಹೋಗಿಬಿಡುತ್ತೆ. ಲೈಟ್ ಹೋದ್ರೆ ಕಾಣದಾಗೋದವ್ ಯಾರಿಗೆ? ಲೈಟ್ ಹೋದಾಗ ಕಾಣದಂತೆ ಆಗೋದು ಯಾರಿಗೆ? ಕುರುಡರಿಗಲ್ಲ, ಕಣ್ಣಿರೋರಿಗೆ. ಅದ್ರ ಎಫೆಕ್ಟ್ ಆಗೋದು ಕಣ್ಣಿದ್ದವರಿಗೆ ಹೊರತು ಕಣ್ಣಿಲ್ದವರಿಗೆ ಎಫೆಕ್ಟ್ ಆಗೋದೇ ಇಲ್ಲ. ಈ ಮಾತನ್ನು ಗಮನಿಸಬೇಕು ನಾವು. ದೀಪದ ಪ್ರಯೋಜನ ಪಡೆಯೋರು ಕಣ್ಣಿರೋರಾದ್ದರಿಂದ ಅದು ಹೋದಾಗ ನಷ್ಟಕ್ಕೆ ಗುರಿಯಾಗೋದು ಕಣ್ಣಿರೋರೇ ಹೊರತು ಕುರುಡರಲ್ಲ. ಆದ್ದರಿಂದ ಕೆಟ್ಟ ಸ್ತ್ರೀಯರುಗಳಿಗೆ ಧರ್ಮ ಬಂದರೂ ಅಷ್ಟೇ, ಅಧರ್ಮ ಬಂದರೂ ಅಷ್ಟೇ, ಧರ್ಮ ಬಂದಾಗ ಉಪಯೋಗ ಮಾಡಿಕೊಳ್ಳೋದಿಲ್ಲ, ಅದರ ಅಂದರೆ ಕೆಲವು ಚಾನ್ಸ್ ಇಲ್ಲ, ಮೊದಲೇ ಕೆಟ್ಟ ಆಗಿಬಿಟ್ಟಿರುತ್ತೆ. ಆದರೆ ಕುಲಸ್ತ್ರೀಯರಿಗೆ ಮಾತ್ರ ತೊಂದರೆ ಬರುತ್ತೆ. ಅವರು ಕೆಡ್ತಾರೆ ಅಲ್ಲ, ಅವರನ್ನ ಕೆಡಿಸ್ತಾರೆ ಅಂತ ಹೇಳ್ತಾರೆ. ಇದು ಗಮನಿಸಬೇಕು. ಪ್ರದುಷ್ಯಂತಿ ಕುಲಸ್ತ್ರೀಯ, ಕುಲಸ್ತ್ರೀಯರು ಉಳಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಅವರ ಪಾತಿವ್ರತ್ಯಕ್ಕೆ ಪಾವಿತ್ರ್ಯಕ್ಕೆ ತುಂಬಾ ಧಕ್ಕೆ ಬರುತ್ತೆ. ನಾವು ಇನ್ನೂ ಮುಂದೆ ಹೋದರೆ ಅರ್ಜುನ ಎಷ್ಟು ಕಳಕಳಿಯಿಂದ ಮಾತಾಡ್ತಾನೆ. ಪ್ರಾಯ ಸ್ವಂತ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಕಷ್ಟ. ಅರ್ಜುನ ಇಡೀ ಸಮಾಜದ ಪರವಾಗಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಭಗವದ್ಗೀತೆಗೆ ರ್ಯಾಷನಲ್ ವ್ಯಾಲ್ಯೂ ಯಾತಕ್ಕೆ ಬಂತು, ಯೂನಿವರ್ಸಲ್ ವ್ಯಾಲ್ಯೂ ಯಾತಕ್ಕೆ ಬಂತು ಅಂದರೆ ಇಷ್ಟು ವಿಸ್ತಾರವಾಗಿ ಯೋಚನೆ ಮಾಡ್ತಾ ಇರೋದ್ರಿಂದ, ತಾನು ಮಾಡತಕ್ಕಂಥ ಒಂದು ಕೆಲಸದಿಂದ ಏನೇನಾಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಹೆಂಗಸರಕ್ಕೆ ಕುಲಸ್ತ್ರೀಯರುಗಳು ಕೆಟ್ಟ ಹಾಳಾಗ್ತಾರೆ. ಆಯಿತು, ಅವರು ಕೆಟ್ಟರು ಕೇಳಲಿ, ನಮ್ಗಂಟೇನು ಹೋಯ್ತು ಅಂತ ಕೇಳಿದರೆ ಅದಕ್ಕೆ ಅರ್ಜುನ ಉತ್ತರ ಕೊಡ್ತಾನೆ. ಆ ರೀತಿ ಕೆಟ್ಟರೆ ಸ್ತ್ರೀಸು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ. ಹೆಂಗಸರು ಕೆಟ್ಟಾಗ ವರ್ಣಸಾಂಕರ್ಯ ಪ್ರಾರಂಭವಾಗುತ್ತೆ ಅಂತ ಹೇಳಿದ. ಹೆಂಗಸರು ಕೆಟ್ಟಾಗ ವರ್ಣಸಾಂಕರ್ಯಕ್ಕೆ ನಾಂದಿ ಅದೇನು? ವರ್ಣಗಳು ಪರಸ್ಪರ ಸಂಕಲಿತವಾಗುತ್ತೆ. ಎರಡು ವರ್ಣಗಳು ಒಂದಕ್ಕೊಂದು ಸೇರಿ 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 ಅದರ ಗುಣಮಟ್ಟವೆಲ್ಲ ಕೆಟ್ಟೋಗಿಬಿಡುತ್ತೆ ಅಂತ ಹೇಳಿದ. ಇದು ಇವತ್ತು ಗಂಭೀರವಾಗಿ ಯೋಚನೆ ಮಾಡತಕ್ಕಂಥ ಒಂದು ಮಾತು. ವರ್ಣಸಾಂಕರ್ಯದ ಬಗ್ಗೆ ಅರ್ಜುನ ಮಾತಾಡ್ತಾನೆ. ಇವತ್ತು ನಮಗೆ ಅರ್ಥ ಆಗೋದು ಕಷ್ಟ. ವರ್ಣಸಾಂಕರ್ಯವನ್ನು ನಾವು ಇವತ್ತು ದೋಷ ಅಂತ ಭಾವಿಸ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ವರ್ಣಸಾಂಕರ್ಯವನ್ನು ಗುಣ ಅಂತಕ್ಕಂಥ ಭಾವಿಸಿದ ಕಾಲದಲ್ಲಿ ಇದ್ದೇವೆ. ಅರ್ಜುನ ಹೇಳ್ತಾನೆ, ವರ್ಣಸಾಂಕರ್ಯವನ್ನು ತಂದುಕೊಡ್ತಕ್ಕಂಥ ವಸ್ತು ಯಾವುದು ಅಂದರೆ ಹೆಂಗಸರು ಕೆಡತಕ್ಕಂಥದ್ದು. ಕುಲಸ್ತ್ರೀಯರು ಕೆಟ್ಟಾಗ ವರ್ಣಸಾಂಕರ್ಯ ಬರುತ್ತೆ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಅರ್ಜುನ ಪ್ರತಿ ಮಾತಿನಲ್ಲೂ ಏನು ಕೃಷ್ಣನ ಸಂಬೋಧನೆ ಮಾಡ್ತಾನೆ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಮತ್ತೆ ಆಯಾ ವಿಶೇಷಣಲ್ಲಿ ಕೇಳಿ ಸಂಬೋಧನೆ ಮಾಡಬೇಕಾದ್ರೆ ಸಂಬಂಧಪಟ್ಟಂತಹ ಗುಣವನ್ನು ಕೃಷ್ಣನ ಅನುಸಂಧಾನ ಮಾಡಿಯೇ ಮಾತಾಡ್ತಾ ಇದ್ದಾರೆ. ಮಧುಸೂದನ ಅಂತ ಕರೆದ, ಜನಾರ್ದನ ಅಂತ ಕರೆದ, ಅಚ್ಯುತ ಅಂತ ಕರೆದ, ಗೋವಿಂದ ಅಂತ ಕರೆದ, ಇಲ್ಲಿ ಕರೀತಾ ವಾರ್ಷ್ಣೇಯ ಅಂತ ಕರೀತಾ ಅರ್ಜುನ. ಕೃಷ್ಣ ಹೆಂಗ ಕುಲಸ್ತ್ರೀಯರು ಕೆಟ್ಟಾಗ ವರ್ಣಸಂಕರವಾಗುತ್ತೆ ಅಂತ ಹೇಳಿದ. ಈ ವರ್ಣಸಂಕರದ ಮಹತ್ವ ಯಾರಿಗೆ ಅರ್ಥ ಆಗಬೇಕು ಗೊತ್ತೇ ಇಲ್ಲ. ಯಾರಿಗೆ ಸತ್ಕುಲದಲ್ಲಿ ಹುಟ್ಟಿರ್ತಾರೆ ಅವರಿಗೆ ಅದು ಅರ್ಥ ಆಗುತ್ತೆ. ಸತ್ಕುಲದಲ್ಲಿ ಹುಟ್ಟಿದವರಿಗೆ ಕುಲದ ಮಹತ್ವ ಗೊತ್ತಾಗುತ್ತೆ. ಕೃಷ್ಣನ ಸಂಬೋಧನೆ ಮಾಡಬೇಕಾದ್ರೆ, ಕೃಷ್ಣ ನೀನು ಯಾರು ಗೊತ್ತಾ? ವಾರ್ಷ್ಣೇಯ. ವಾರ್ಷ್ಣೇಯ ಅಂದ್ರೇನು? ವೃಷ್ಣಿ ಕುಲದಲ್ಲಿ ಹುಟ್ಟಿದವನು ನೀನು, ವೃಷ್ಣಿ ಕುಲದಲ್ಲಿ ಉದ್ಭವಿಸಿ ಪ್ರಾದುರ್ಭೂತನಾದವನು ನೀನು. ಅಂದರೆ ಕೃಷ್ಣ ಎಲ್ಲೆಲ್ಲ ಅವತಾರ ಮಾಡಲಿಲ್ಲ, ವೃಷ್ಣಿಗಳಲ್ಲಿ ಅವತಾರ ಮಾಡ್ತಾ ಇದ್ದ. ಇವತ್ತು ಅಲ್ಲಿ ಕೃಷ್ಣ ಅವತಾರ ಮಾಡಬೇಕಾದ್ರೆ ಆ ಕುಲಕ್ಕೊಂದು ಮಹತ್ವ ಇದೆ ಅಂತಾಯ್ತಲ್ಲ. ಈಗ ಆ ಕುಲದ ಮಹತ್ವವನ್ನು ಬಲ್ಲವನು ನೀನು, ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಆ ಸಂಬಂಧಪಟ್ಟ ವಿಚಾರ ಹೇಳಬೇಕಾದ್ರೆ ಸಂಬಂಧಪಟ್ಟವರಾಗಬೇಕು. ಇವತ್ತು ಲೋಕದಲ್ಲಿ ಹಾಗೇನೆ, ಸೈಂಟಿಸ್ಟ್ ಕಾನ್ಫರೆನ್ಸ್ಗೆ ಒಬ್ಬ ಆರ್ಟಿಸ್ಟ್ ಇನ್ವೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ ಎಲಿಜಿಬಿಲಿಟಿ ಸೈಂಟಿಸ್ಟ್ ಆಗಿರಲೇಬೇಕು. ಅದೇ ರೀತಿಯಲ್ಲಿ ಈ ವೈದ್ಯರ ಒಂದು ಸಮ್ಮೇಳನಕ್ಕೆ ವೈದ್ಯನಲ್ಲದವನನ್ನ ಸ್ವಾಗತಿಸಲು ಕಾರಣ ಇಲ್ಲ. ಅವನನ್ನ ಒಬ್ಬ ಮುಖ್ಯ ಪ್ರತಿನಿಧಿಯಾಗಿ ಕರೀಲಿಕ್ಕೆ ಸಾಧ್ಯ ಇಲ್ಲ, ಅವನೇ ಆಗಿರಬೇಕು. ಅದೇ ರೀತಿಯಲ್ಲಿ ಸತ್ಕುಲದ ಬಗ್ಗೆ ಮಾತಾಡಬೇಕಾದ್ರೆ ಸತ್ಕುಲದಲ್ಲಿ ಅವತಾರ ಮಾಡಿದವನಾಗಬೇಕು. ಕೃಷ್ಣ ಅಂತ ವಾರ್ಷ್ಣೇಯ ನೀನಾಗಿದ್ದಿ ಅಂತ ನಿನ್ನ ಮುಂದೆ ನಾನು ಹೇಳ್ಕೊತಾ ಇದ್ದೇನೆ. ಹೆಂಗಸರು ಕೆಡೋದ್ರಿಂದ ವರ್ಣಸಂಕರವೇ ಫಲ. ಸರಿ, ವರ್ಣಸಂಕರ ಆದರೂ ಆಗಲಿ ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ವರ್ಣಗಳ ಬಗ್ಗೆ, ವರ್ಣ ಸಾಂಕರ್ಯದ ಬಗ್ಗೆ ಈಗ ಹೆಚ್ಚು ವಿಚಾರ ಹೇಳ್ತಾ ಇಲ್ಲ. ಮುಂದೆ ಬರುತ್ತೆ, ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಆ ಶ್ಲೋಕ ನೋಡಬೇಕಾದ್ರೆ ವರ್ಣದ ಪರಿಕಲ್ಪನೆ ಏನು, ವರ್ಣಗಳ ವೈವಿಧ್ಯ ಏನು, ವರ್ಣಗಳ ಅರ್ಥ ಏನು, ವರ್ಣಗಳ ಹಿನ್ನೆಲೆ ಏನು, ಅದನ್ನ ಶಾಸ್ತ್ರಗಳು ಹೇಳಿದ್ದೇನು, ನಮ್ಮ ಜನ ತಿಳ್ಕೊಂಡಿದ್ದೇನು, ಅವುಗಳ ಒಟ್ಟು ಅಭಿಪ್ರಾಯ ಏನು, ಇದೆಲ್ಲ ಹೇಳಬೇಕಾದ್ರೆ ಆ ಶ್ಲೋಕದಲ್ಲಿ ನಮಗೆ ಸಾಕಷ್ಟು ಅವಕಾಶ ಇರುತ್ತೆ. ಅಲ್ಲಿ ನೋಡೋಣ. ಇಲ್ಲಿ ಅರ್ಜುನ ಯಾವ ದೃಷ್ಟಿಯನ್ನು ನೋಡ್ತಾನಷ್ಟೇ. ಈಗ ಕೃಷ್ಣನ ಉಪದೇಶ ಅಲ್ಲಿರೋದ್ರಿಂದ ಅದರ ಹಿನ್ನೆಲೆ ಅಲ್ಲೇ ನೋಡೋದೇ ಸೂಕ್ತ. ಆದರೆ ಅರ್ಜುನ ಮನಸ್ಸಲ್ಲಿರೋದೇನೀಗ, ವರ್ಣ ಸಾಂಕರ್ಯವಾಗಬಾರದು ಅಂತ ಆತನ ಮಾತು. ವರ್ಣ ಸಾಂಕರ್ಯವಾಗುತ್ತೆ ಕೃಷ್ಣ ಆಗಬಾರದು. ಯಾಕಾಗಬಾರದು? ಅರ್ಜುನ ಹೇಳುತ್ತಾನೆ, ಸಂಕರೋ ನರಕಾಯ ಇವ ಕುಲಜ್ಞಾನಾಂ ಕುಲಸ್ಯ ಚ ಪ್ರತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಸಂಕರೋ ನರಕಾಯ ಇವ ಕುಲಜ್ಞಾನಾಂ ಕುಲಸ್ಯ ಚ. ಈ ವರ್ಣ ಸಾಂಕರ್ಯದ ಫಲ ಕುಲಕ್ಕೆ ಮತ್ತು ಕುಲ ನಾಶ ಮಾಡಿದವನಿಗೆ ನರಕಕ್ಕೆ ಕಾರಣವಾಗುತ್ತೆ ಅಂತ ಹೇಳುತ್ತಾನೆ. ಯಾರು ಕುಲದ ನಾಶಕ್ಕೆ ಕಾರಣವಾಗ್ತಾನೆ ಅವನು ಸಾಂಕರ್ಯದ ಮೂಲಕ ಕುಲದ ನಾಶವನ್ನು ಮಾಡಿದವನು ನರಕಕ್ಕೆ ಹೋಗ್ತಾನೆ, ಮತ್ತು ಆ ಕುಲವೆಲ್ಲ ನರಕಕ್ಕೆ ಹೋಗುತ್ತೆ. ಇಲ್ಲಿ ಅಪಾಯ ಇದೆ. ತುಂಬಾ ಜನ ಕುಡಿಯೋರು ಏನ್ ಮಾಡ್ತಾರೋ ಗೊತ್ತಾ, ನನ್ನ ಪಾಡಿ ನಾನು ಕುಡಿತೇನೆ, ನನ್ಯಾರು ಕೇಳೋರು ಅಂತ ಹೇಳ್ತಾನೆ. ಸೇದವನು, ನನ್ನ ಪಾಡಿ ನಾನು ಸೇರ್ತೇನೆ, ನನ್ಯಾತ ಕೇಳ್ತಾರೆ ಅಂತ ಹೇಳ್ತಾನೆ. ಕಳ್ಳ, ನನ್ನ ಪಾಡಿ ನನ್ಯಾರು ಕೇಳ್ತಾರೆ ಅಂತ ಹೇಳ್ತಾನೆ. ಅರ್ಜುನ ಉತ್ತರ ಇದೆ ಇದಕ್ಕೆ. ಒಬ್ಬ ತಪ್ಪು ಮಾಡಿದವನಷ್ಟೇ ಅಲ್ಲ, ಆ ಕುಲವೇ ಹಾಳಾಗಿ ಹೋಗುತ್ತೆ ಅಂತ ಹೇಳಿದ್ದ.